यदितं तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्क आयित प्रभ हरिकथामृत सार गुरुगण करुणदिन्दा पणितु पेळुवे परम भगवद् भक्तरिदना वरदि केळुवदु. ಇಲ್ಲಿ ಪಂಚತನ್ಮಾತ್ರ ಸಂಧಿಯಲ್ಲಿ ನಾವು ನೋಡ್ತಾ ಬರುವಾಗ ಜೀವಲಿಂಗ ಅನಿರುದ್ಧ ಸ್ಥೂಲ ಕಳೇವರಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಇಷ್ಟು ತನಕ ನೋಡುವಾಗ ಇದು ಹೇಗೆ ಒಂದೊಂದು ದೇಹದಲ್ಲಿನು ದೇವರನ್ನ ಚಿಂತನೆ ಮಾಡಬೇಕು ಅಂತ ನೋಡಿದ್ದೀವಿ. ಒಂದೊಂದು ದೇಹದಲ್ಲಿನು ಆ ಪುರ ಅಂತ ಬಂದಾಗ ಪುರದಲ್ಲಿ ಪುರಿ ಅಂತ ಒಂದು ಸೆಂಟರ್ ಅಂದ್ರೆ ನಮ್ಮ ಹೃತ್ಕಮಲದಲ್ಲಿ ದೇವರ ಚಿಂತನೆ, ಇದು ನಾವು ಎಲ್ಲ ಮಾಡ್ತೀವಿ. ನಾವು ಎಲ್ಲ ಚಿಂತನೆ ಮಾಡಬೇಕು ನಮ್ಮ ದೇಹದಲ್ಲಿ ಅಂತ ಮುಖ್ಯವಾಗಿ ಹೃತ್ಕಮಲದಲ್ಲಿ ಮಾಡ್ತೀವಿ. ಹೃತ್ಕಮಲದಲ್ಲಿ ನಮ್ಮ ದೇವರನ್ನ ನಾವು ಚಿಂತನೆ ಮಾಡುವ ಕ್ರಮ ಇದು. ಹೇಳುವಾಗ ಈ ಒಂದು ಚಿಂತನೆ ಬರುವಾಗ ಈ ದೇಹವನ್ನ ಯಾವ ತರ ನಾವು ತಿಳ್ಕೋಬೇಕು, ಲಿಂಗ ದೇಹ ಆಗಲಿ ಅನಿರುದ್ಧ ದೇಹ ಆಗಲಿ ಸ್ಥೂಲ ದೇಹ ಆಗಲಿ, ಅದನ್ನ ಯಾವ ರೀತಿಯಿಂದ ತಿಳ್ಕೋಬೇಕು ಅಂತ. ಇದು ಎಲ್ಲಿ ಏನ್ ಪರ್ಪಸ್ ಇಲ್ಲಿ ಅಂದ್ರೆ, ನಾವು ಎಷ್ಟೇ ಸಾಧನೆ ಮಾಡಿದ್ರು, ಎಷ್ಟೇ ಓದಿದ್ರು, ಎಷ್ಟು ಮಾಡಿದ್ರು, ನಮಗೆ ನಾವು ಮಾಡುವಂತ ಪ್ರತಿ ಕೆಲಸದಲ್ಲಿ ನಾನು ತಿಳ್ಕೊಳ್ತಾ ಇದ್ದೀನಿ ಸಹಜವಾಗಿ ನಮ್ಗೆ ಬರುವಂತದ್ದು, ನಾನು ತಿಳ್ಕೊಳ್ತಾ ಇದ್ದೀನಿ, ನಾನು ಪ್ರಯತ್ನ ಪಟ್ಟು ಓದ್ತಾ ಇದ್ದೀನಿ ಅಂತ, ನಾನು ನನ್ನದೇ ಏನು ಬರ್ದೇ ಇದ್ರು ನಮ್ಮ ದೇಹದಲ್ಲಿ ನನ್ನ ದೇಹದಲ್ಲಿ ಅಂತ ಬರುತ್ತೆ. ನನ್ನ ದೇಹದಲ್ಲಿ ನನ್ನ ಹೃತ್ಕಮಲ ಮಧ್ಯದಲ್ಲಿ, ಸೊ ನನ್ನ ನನ್ನ ಅಂತಾನೆ ಬರುತ್ತೆ. ನನ್ನ ಹೃತ್ಕಮಲದ ಮಧ್ಯದಲ್ಲಿ ನನ್ನ ಬಿಂಬನಲ್ಲಿ ಹೀಗೆ ನಾವು ಚಿಂತನೆ ಮಾಡ್ತೀವಿ. ಸೊ ನನ್ನ ನನ್ನ ಎಂಬುದು ಬಂದೇ ಬಿಡತ್ತೆ. ಅದು ಹೋಗಬೇಕು ಅಂತ, ದಟ್ ಶುಡ್ ಬಿ ದ ಮೇನ್ ಥಿಂಗ್. ನಾನು ನನ್ನದು ಅಂಬೋದು ಹೋಗಬೇಕಂತೆ. ಅದು ಹೋದ್ರೆ ನಮಗೆ ಸಾಧನೆ ಚೆಂದಾಗತ್ತೆ. ಸಾಧನೆ ಚೆಂದಾಗತ್ತೆ ಅಂದ್ರೆ ಸಾಧನೆ ನಾವು ಮಾಡುವಂತ ಕರ್ಮ ನಮಗೆ ಬಂಧಕ ಆಗೋದಿಲ್ಲ, ಅದು ಮೋಚಕ ಆಗತ್ತೆ ಅಂತ ಆ ರೀತಿಯಲ್ಲಿ ಹೇಳ್ತಾರೆ. ಸೊ ಈ ಕಾಂಟೆಸ್ಟ್ ಎಲ್ಲಿ ಬರುತ್ತೆ ಅಂದ್ರೆ ಕಠೋಪನಿಷದ್ಲಿ. ಕಠೋಪನಿಷದ್ದಿಗೇನು ನಮ್ಮ ಹರಿಕಥಾಂತಾರಕ್ಕೇನು ತುಂಬಾ ವಿಷಯಗಳು ಕಠೋಪನಿಷದಿಂದ ಬಂದಿದೆ. ಭಾಗವತದಲ್ಲಿನೂ ಬಂದಿದೆ ಇದು. ಹಂಸನಾಮಕ ಭಗವಂತ ಸನತ್ ಕುಮಾರರುಗಳಿಗೆ ಹೇಳಿಕೊಡುವಂತದ್ದು ಬಂದಿದೆ ಇಲ್ಲಿ. ಆ ಕಾಂಟೆಕ್ಸ್ಟ್ ಏನ್ ಹೇಳ್ತಾರಂದ್ರೆ, ಫಸ್ಟ್ ನೀನ್ ಹೃತ್ಕಮಲ ಧ್ಯಾನ ಮಾಡುವಾಗ ಏನು ಅಂತ ಈ ದೇಹದ ಕಲ್ಪನೆ ನಿಮ್ಗೆ ಹೇಗಿರಬೇಕು ಫಸ್ಟ್ ಅಂತ ಹೇಳ್ತಾರೆ. ಈ ಕಲ್ಪನೆ ಹೇಗಿರ್ಬೇಕಂದ್ರೆ ಪುರ, ಈ ಪುರ ಅಂತ. ಈ ಪುರ ಹೇಗಿರ ಇದೆ ಅಂತ ತಿಳ್ಕೋಬೇಕು ಅಂದ್ರೆ ನಾವು ನೋಡಿದ್ದೀವಿ ಏಕಾದಶ ದ್ವಾರ ಇದಕ್ಕೆ ಇದೆ ಅಂತ. ಇದು ವಿಭೂತಿ ಸಂಧಿಯಲ್ಲಿನು ನಾವು ನೋಡಿದ್ದೀವಿ. 11 ದ್ವಾರಗಳು ಇದೆ ಅಂತ ಹೇಳುವಾಗ ಈ ನಮ್ಮ ದೇಹವನ್ನ ಒಂದು ಪಟ್ಟಣ ಜೊತೆಯಲ್ಲಿ ಹೋಲಿಸಿ ಹೇಳ್ತಾರೆ. ಇದಕ್ಕೆ ಏಕಾದಶ ದ್ವಾರಗಳಿದೆ. ಹೇಗೆ ಅಂದ್ರೆ ಆ ಮುಖದಲ್ಲಿ 5 ದ್ವಾರಗಳು, ಕೆಳಗಿನ ಇದರಲ್ಲಿ 2 ದ್ವಾರಗಳು, ಮತ್ತು 2 ಕಿವಿ ಮತ್ತು ನಾಭಿ ಮತ್ತು ಸಹಸ್ರಾರ ಹೀಗೆ ಹೇಳ್ತಾರೆ ಮುಖ. ಸೊ ಹೀಗೆ ಏಕಾದಶ ದ್ವಾರಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏಕಾದಶ ದ್ವಾರ ಇರುವಂತ ಈ ಪಟ್ಟಣ, ಈ ಪುರ ಏಕಾದಶ ದ್ವಾರದಿಂದ ನಿರ್ಮಾಣ ಆಗಿದೆ. ಸೊ ಈ ಪುರಕ್ಕೆ ಯಾರು, ಈ ಪುರ ಯಾರ ಪುರ ಅಂತ ಫಸ್ಟ್ ಚಿಂತನೆ ಮಾಡ್ಬೇಕು ಅಂತ. ಏನ್ ನಮ್ಗೆ ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ, ಅಲ್ಲಿ ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮವಾಗ ಇದೆ, ಮತ್ತೆ ಜೀವಕ್ಕೆ ಹೋದ್ರೂ ಅಲ್ಲಿನೂ ಸ್ವರೂಪೇಂದ್ರಿಯಗಳು ಎಲ್ಲವೂ ಇದೆ. ಸೊ ಈ ಒಂದು 11 ದ್ವಾರದಿಂದ ಆದ ಈ ಪುರ ಯಾರ್ದು ಅಂದ್ರೆ ಅಜಸ್ಯ ಅಂತ. ಇದು ಯಾರು ಹುಟ್ಟಿಲ್ಲವೋ ಅವನ ಪುರ ಅಂತ ಹೇಳ್ತಾ ಇದ್ದಾರೆ. ಹುಟ್ಟಿದವನ ಪುರ ಇಲ್ಲ. ಬಿಕಾಸ್ ಈ ಪುರಕ್ಕೆ ಈ ದೇಹ, ಈ ಜೀವ ಅಂಬೋದು ಅಣುಕ್ಕಿಂತ ಸಣ್ಣದಾದ ಒಂದು ಒಂದು ವಸ್ತು ಅದು. ಅದನ್ನ ಪುರ ಇಲ್ಲ. ಇದು ಈ ಪುರಕ್ಕೆ, ಪುರದಲ್ಲೇ ಇದೆ ಹೊರತು ಈ ಪುರದ ಓನರ್ಶಿಪ್ ಅವನಿಗೆ ಇಲ್ಲ. ಸೊ ಈ ಪುರವನ್ನ ಫಸ್ಟ್ ಇದು ಅಜಸ್ಯ, ಇದು ಹುಟ್ಟದವನ ಪುರ ಅಂತ ತಿಳ್ಕೋ ಅಂತ ಹೇಳ್ತಾ ಇದ್ದ. ಹುಟ್ಟದವನ ಪುರ ಇದು. ಸೊ ಅಜಸ್ಯ ಅವಕ್ರ ಚೇತಸ ಅಂದ್ರೆ ಯಾರಿಗೆ ವಕ್ರ ಬುದ್ಧಿ ಇಲ್ಲವೋ ಅವನ ಪುರ ಅವಕ್ರ ಚೇತಸ ಅಂತ ಹೇಳ್ತಾರೆ. ಅಂದ್ರೆ ವಕ್ರ ಬುದ್ಧಿ ಅಂದ್ರೆ ಏನು? ನಮ್ ಎಲ್ಲರಿಗೇನು ವಕ್ರ ಬುದ್ಧಿ ಇದೆ. ಏನು ವಕ್ರ ಬುದ್ಧಿ? ಮಾತಾಡುವಾಗ ನಮ್ಮ ಸಂಸಾರ, ಈ ಸಂಸಾರದಲ್ಲಿ ನಮ್ಗೆ ನನ್ನದು, ನನ್ನ ಮನಸ್ಸು, ನನ್ನ ಮನೆ, ನನ್ನ ಮಕ್ಕಳು, ನನ್ನ 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 ಅಂತ ಇರತ್ತೆ. ಯಾವ್ದು ನನ್ನದಲ್ಲ, ಇದ್ರೂ ನನ್ನದು ನನ್ನದು ಅಂತ ತಿಳ್ಕೊಳ್ತಾ ಇದೆ. ಈ ಮನಸ್ಸಿನ ಧರ್ಮ ಅದು. ಮನಸ್ಸು ಹಾಗೆ ತಿಳ್ಕೊಳ್ತಾ ಇದೆ. ಮನಸ್ಸಿನ ಜೊತೆಯಲ್ಲಿ ಇರುವಂತ ಜೀವ ಅದನ್ನ ಮನಸ್ಸು ಏನು ತಿಳ್ಕೊಳ್ತಾ ಇದೆಯೋ ಅದನ್ನೇ ತನ್ನಲ್ಲಿ ಆರೋಪ ಮಾಡ್ಕೊಂಡ್ ಬಿಟ್ಟು ಇದು ನನ್ನದು ನನ್ನದು ಅಂತ ತಿಳ್ಕೊಳ್ತಾ ಇದೆ ಇದು. ಸೊ ಅದಕ್ಕೆ ವಕ್ರ ಚೇತಸ್ಸು ನಾವಲ್ಲ, ವಕ್ರ ಬುದ್ಧಿ ಇದೆ ಆ ತರ ಒಂದು, ಯಾವ ರೀತಿಯಲ್ಲಿ ಇರಬೇಕೋ ಹಾಗಿಲ್ಲದೆ ಇನ್ನೊಂದು ಟೋಟಲಿ ಆಪೋಸಿಟ್ ಆಗಿದೆ. ಸೊ ವಕ್ರ ಚೇತಸ್ಸು, ಸೊ ದೇವರಿಗೆ ಅಂತ ಒಂದು ಅಜ್ಞಾನ ಅಂಬೋದೇ ಇಲ್ಲ ಅವನಿಗೆ. ಸೊ ಅವನು ಇದನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಯಾರು ಈ ಪುರವನ್ನ ತಿಳ್ಕೊಂಡಿದ್ದಾನೋ ಅವನ ಪುರ, ಯಾರಿಗೆ ಹುಟ್ಟಿಲ್ಲವೋ ಅವನ ಪುರ ಅಂತ ಅನುಷ್ಠಾಯ ಹಸ್ತಿ ಇದನ್ನ ಚೆಂದಾಗೆ ತಿಳ್ಕೊಂತಾನೆ. ಅನುಷ್ಠಾಯ ಅಂದ್ರೆ ಏನರ್ಥ ಅಂದ್ರೆ ಅನುಷ್ಠಾನ ಮಾಡಬೇಕು ಅಂದ್ರೆ ಏನು ಅಂದ್ರೆ ಅನುಷ್ಠಾನ ಮಾಡಬೇಕು ಅಂದ್ರೆ ಮನಸ್ಸಿ ಸ್ಥಿತ್ವ, ಮನಸ್ಸಿ ಸ್ಥಿತಿ ಕೃತ್ವ ಅಂತ. ಮನಸ್ಸಿ ಅಂದ್ರೆ ಮನಸ್ಸಲ್ಲಿ ಇದನ್ನ ಸ್ವಲ್ಪ ಯೋಚನೆ ಮಾಡಿ ಅಥವಾ ಯೋಚನೆ ಮಾಡುತ್ತಾ ಇದು ನನ್ನ ಪುರ ಅಲ್ಲ, ನಾನು ಅಂಬವನು ಒಂದು ಸಣ್ಣ ಒಂದು ಒಂದು ಜಸ್ಟ್ ಟೈನಿ ಜೀವ, ನಾನು ಈ ದೇಹ ನನ್ನದಲ್ಲ ಅಂತ ಚಿಂತನೆ ಮಾಡಿ ಈ ದೇಹ ಭಗವಂತನದು ಅಂತ ಚಿಂತನೆ ಮಾಡುತ್ತಾ ಕರ್ಮವನ್ನ ಮಾಡೋದೇ ಅನುಷ್ಠಾನ ಅಂತ ಹೇಳೋದು. ಮನಸ್ಸಿ ಸ್ಥಿತಿ ಕೃತ್ವ ಅಂತ ಹೇಳ್ತಾರೆ. ಅದಕ್ಕೆ ಅನುಷ್ಠಾನ ಮಾಡಿದ್ರೆ, ಹಾಗೆ ನಾವು ಅನುಷ್ಠಾನಕ್ಕೆ ತರ್ತಾ ಇದ್ರೆ ಏನಾಗತ್ತೆ, ಇದು ದೇವರ ದೇಹ, ಇದು ನನ್ನದಲ್ಲ, ಇದು ನನ್ನದಲ್ಲ, ನನ್ನದಲ್ಲ, ದೇವರದು ದೇವರದು ಚಿಂತನೆ, ದೇವರ ಚಿಂತನೆ ಬಂದ್ರೆ ಏನಾಗತ್ತಂದ್ರೆ ನಮ್ಮ ಪಾಪ ಕಳೆಯತ್ತಂತೆ, ಪಾಪ ಸುಟ್ಟು ಹೋಗತ್ತಂತೆ. ಪಾಪ ಸುಟ್ಟು ಹೋದ್ರೆ ನಮ್ಗೆ ಜ್ಞಾನ ಬರುತ್ತೆ. ಏನು ಜ್ಞಾನ ಬರುತ್ತೆ, ಇದು ನನ್ನದಲ್ಲ ಅಂಬೋ ಜ್ಞಾನ ಬರ್ತಾ ಇರತ್ತಂತೆ. ಆ ಜ್ಞಾನ ಬಂದಾಗ ಈ ದೇಹದಿಂದಲೋ ಈ ದೇಹದ ಸಂಪರ್ಕದಿಂದ ನಮ್ಮ ಸುತ್ತು ಆಗುವಂತ ಕಷ್ಟಗಳು ಅಂತ ಇವಾಗ ಮನಸ್ಸಿನಲ್ಲಿ ಒಂದು ವಿಕಾರ ಬರ್ತಾ ಇದೆಲ್ಲ, ಆ ಕಷ್ಟಗಳೆಲ್ಲ ಹೋಗತ್ತೆ. ಯಾಕೆಂದ್ರೆ ಅದು ನಮ್ಮದಲ್ಲ ಅಂಬೋ ತಿಳ್ ಈ ಜೀವನಿಗೇನು ಅದಕ್ಕೇನು ಸಂಬಂಧ ಇಲ್ಲ ಅಂತ ತಿಳ್ಕೊಳ್ತಾ ಬರ್ತೀವಂತೆ. ಇದಕ್ಕೆ ತುಂಬಾ 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 ಜನ್ಮಗಳು ಬೇಕು, ಬಟ್ ಅಟ್ ಲೀಸ್ಟ್ ವಿ ಹ್ಯಾವ್ ಮೇಡ್ ಅ ಸ್ಟಾರ್ಟ್ ಅಷ್ಟೇ. ಹೀಗೆ ಮಾಡ್ತಾ ಇದ್ದ, ಯಾಕೆಂದ್ರೆ ನಮ್ಮ ಗುರಿ ಏನು, ಶೋಕ ಇರಬಾರದು, ಸುಖವೇ ಬೇಕು ಅಂಬೋದು ಗುರಿ. ಸೊ ಅದಕ್ಕೆ ಹೇಳ್ತಾರೆ ಈ ತರ ಮಾಡಿದ್ರೆ ನ ಶೋಚಯತಿ, ಈ ತರ ಮಾಡಿದ್ರೆ ಶೋಕ ಇರೋದಿಲ್ಲ, ಶೋಕ ಇರೋದಿಲ್ಲ. ಮತ್ತು ಏನಾಗತ್ತಂದ್ರೆ ಶೋಕಕ್ಕೆ ಕಾರಣಭೂತವಾದಂತ ಈ ಅಭಿಮಾನ ಅಂತಿದಲ್ಲ, ಎಲ್ಲಿ ಇಡಬಾರದು ಅಲ್ಲಿ ಅಭಿಮಾನವನ್ನ ಇಟ್ಟಿದ್ದೀನಿ ನಾನು ನನ್ನದು ಅಂತ. ದೇಹ ಅಂಬೋದೇ ಹೇಳ್ತಾ, ದೇಹ ಅಂಬೋದೇ ಬರೋದೇ ಹೇಗೆಂದ್ರೆ ನನ್ನದು ನಾನು ಅಂಬೋದನ್ನ ಪ್ರಪಂಚ ಅಂತಾರೆ. ಅದಕ್ಕೆ ವಿಸ್ತಾರ ಮಾಡ್ಕೊಳತ್ತಂತ, ಈ ಸಂಬಂಧವನ್ನ ಬೆಳೆಸ್ತಾ ಹೋಗತ್ತಂತ. ಇದನ್ನ ಮೆಲ್ಲ 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 ಆ ಸಂಬಂಧ, ಆ ಅಟ್ಯಾಚ್, ಆ ಒಂದು ಅಭಿಮಾನ ಹೋಗತ್ತೆ ಅಂತ ಹೇಳ್ತಾರೆ. ಈ ಅಭಿಮಾನ ಹೋಗತ್ತೆ, ಅಭಿಮಾನ ಹೋಗಿ ಅದನಿಂದ ಮುಕ್ತಿ ಹೊಂದುತ್ತಾನೆ. ಅಂದ್ರೆ ಅಭಿಮಾನ ಹೋಗತ್ತೆ ಅವನಿಗೆ, ಮೆಲ್ಲ 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 ಅಭಿಮಾನ ಹೋಗತ್ತೆ ಮತ್ತು ಮುಕ್ತಿ, ಕೊನೆಯಲ್ಲಿ ಈ ಒಂದು ಸಂಸಾರ ಬಂಧನ ಹೊರತೋಗತ್ತೆ ಅಂತ ಹೇಳ್ತಾರೆ. ಸೊ ಹೀಗಿದು ಹೇಳುವಾಗ ದೇವರನ್ನ ಚಿಂತನೆ ಮಾಡಿ, ಇದು ಅಜಸ್ಯ, ಈ ದೇಹ ಒಂದು ಅಜಸ್ಯ, ಇದು ಒಂದು ಯಾರು ಹುಟ್ಟಿಲ್ಲವೋ ಅವನ ದೇಹ, ಈ ಭಗವಂತನ ದೇಹ ಅಂತ ತಿಳ್ಕೊಂಡಿದ್ದೀವಿ. ಈ ಭಗವಂತನ ದೇಹದಲ್ಲಿ ಅವನನ್ನ ಇಡಬೇಕು ಅಂತಲೇ ಹೇಳ್ತೀವಿ. ಹೇಗೆ ಇಡೋದು ಭಗವಂತನ ಇಡೋ ಅಂದ್ರೆ ಹೇಗೆ ಇಡಬೇಕು, ಭಗವಂತ ನೀನಿದ್ದಿ ಇದ್ದಿ ಇದ್ದಿ ಅಂತ ಚಿಂತನೆ ಮಾಡ್ಬೇಕಂದ್ರೆ ಇಲ್ಲ, ಅದಕ್ಕೆ ಒಂದು ಮಂತ್ರವನ್ನ ಕೊಡ್ತಾರೆ. ಈ ಮಂತ್ರ ಬಂದು ಇದಕ್ಕೆ ಹಂಸಗಾಯತ್ರಿ ಅಂತನು ಹೇಳ್ತಾರೆ. ಇದು ಹೇಗಿದೆ ಅಂದ್ರೆ ಫಸ್ಟ್ ದೇವರ ಚಿಂತನೆ, ಏನು ಚಿಂತನೆ ಮಾಡಬೇಕು ಅಂದ್ರೆ ದೇವರ ನಾಮ ಗುಣ ರೂಪಗಳನ್ನ ಚಿಂತನೆ ಮಾಡು ಅಂತ ಹೇಳ್ತಾರೆ. ಈ ಚಿಂತನೆ ಮಾಡುವ ಮೂಲಕವಾಗ ನಾಮವನ್ನ ಚಿಂತನೆ ಮಾಡುವ ಮೂಲಕ ಆ ನಾಮ ಹಂಸ ಅಂತ ಒಂದು ಗೊತ್ತಿಲ್ಲ ನಮ್ಗೆ, ಬರೀ ಹಂಸ ಅಂತ ಚಿಂತನೆ ಮಾಡುವ ಮೂಲಕ ಏನಾಗತ್ತಂದ್ರೆ ಆ ಒಂದು ನಾಮದಿಂದ ನಮಗೆ ಬರುವಂತ ನಮ್ಮ ಬಾಯಿ ಮತ್ತು ನಮ್ಮ ಕಿವಿಯಿಂದ ನಾವು ಏನೇನು ಪಾಪಗಳೆಲ್ಲ ಮಾಡಿದ್ದೀವೋ ಆ ಪಾಪಗಳೆಲ್ಲ ಸುಟ್ಟು ಹಾಕ್ತಾನಂತೆ. ಮತ್ತು ಆ ರೂಪವನ್ನ ನಾವು ಚಿಂತನೆ ರೂಪವನ್ನ ನೋಡ್ತೀವಿ, ನಮ್ಮ ಮನೇಲಿ ಏನೋ ಒಂದು ಹಂಸ ಮೂರ್ತಿ ಏನೋ ನಮ್ಮ ಕಲ್ಪನೆ ಇರುತ್ತೆ. ಆ ರೀತಿಯಿಂದ ವಾಯುದೇವರು ಏನೋ ಒಂದು ದೇವರ ನೋಡೋವಾಗ ಏನಾಗತ್ತೆ ಅಂದ್ರೆ ಆ ರೂಪದ ಚಿಂತನೆಯಿಂದ ನಮಗೆ ಆ ಕಣ್ಣಿನಿಂದ ಬರುವಂತ ದೋಷಗಳು ಹೋಗತ್ತಂತೆ. ಮತ್ತು ಆಯುಧಗಳ ಚಿಂತನೆ ಮಾಡುವ ಮೂಲಕವಾಗ ದೇವರಿಗೆ ಈ ಶಂಖಚಕ್ರ ಇಟ್ಟುಕೊಂಡಿದ್ದಾನೆ, ಶಂಖಚಕ್ರ ನಾವು ಧರಿಸಿದ್ದೀವಿ, ಈ ಚಿಂತನೆಯಿಂದ ಏನಾಗತ್ತಂದ್ರೆ ನಮ್ಮ ಸ್ಪರ್ಶದಿಂದ ನಮ್ಮ ಕೈ ಏನು ಏನು ಮುಟ್ಟಬಾರದು ಅದೆಲ್ಲ ಮುಟ್ಟುತ್ತಾ ಇರುತ್ತೆ. ಏನೇನು ಎಲ್ಲ ಕೈಯಿಂದ ನಾವು ಏನೇನೆಲ್ಲ ಮಾಡಿ ಈ ಸ್ಪರ್ಶದಿಂದ, ಕೈ ಎಂಬುದು ಉಪಲಕ್ಷಣ,
ಅದನಿಂದ ಸ್ಪರ್ಶ ಅಂದ್ರಿ, ಎಲ್ಲದಿಂದ ನಾವು ಏನೇನೆಲ್ಲ ಮಾಡ್ತಾ ಇರ್ತೀವೋ ಆ ದೋಷಗಳೆಲ್ಲ ಆ ಪಾಪಗಳೆಲ್ಲ ಅದು ಹೋಗುತ್ತಂತೆ. ಮತ್ತು ವಾಹನ ಗರುಡಾರುಡನ ವಾಯುವಾಹನ ಅಂತ ಚಿಂತನೆ ಮಾಡ್ತೀವಿ. ವಾಯುವಾಹನ ಯಾವಾಗ್ಲೂ ವಾಯುವಾಹನ, ವಾಹನ ಅಂದ್ರು ಆಸನ ಅಂದ್ರು ಒಂದೇ ಆಸನ ದೇವರಿಗೆ ಕೊಡೋದು ಒಂದೇ ವಾಹನ ಅಂದ್ರು ಅದು ಅದು ಮೂಲಕ ನಮ್ಮ ಕಾಲಿನಿಂದ ನಾವು ಮಾಡುವಂತ ಕಾಲು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ, ಏನೇನೋ ತುಳಿತಾ ಇರ್ತೀವಿ, ಎಲ್ಲ ಮಾಡ್ತೀವಿ, ಈ ದೋಷಗಳೆಲ್ಲ ಹೋಗತ್ತಂತ ಹೇಳ್ತಾರೆ. ಕೊನೆಯಲ್ಲಿ ಇನ್ನೊಂದು ಹೇಳ್ತಾರೆ, ಇಷ್ಟು ನಾವು ಮಾಡಿದ್ದನ್ನು ಅದಕ್ಕೆ ಮೂಲವಾಗಿರುವಂತ ಅಜ್ಞಾನ ಅಂತ ಇರತ್ತಲ್ಲ, ಅಜ್ಞಾನ ಮತ್ತು ಆ ಒಂದು ಮೂಲ ಪಾಪ ಕೂತಿರತ್ತಲ್ಲ, ಆ ಮೂಲ ಬೇರಂತೆ ಇರುವಂತ ಪಾಪ ಹೋಗ್ಬೇಕಂದ್ರೆ ಅದಕ್ಕೆ ಹೇಳ್ತಾರೆ ಅದನ್ನ ಮನಸ್ಸಿನಿಂದ ಮಾಡಬೇಕು. ಮನಸ್ಸಿನಿಂದ ಧ್ಯಾನ ಮಾಡಿದ್ದಾಗೆ ಅದು ಅದು ಪೂರ್ತಿ ಹೋಗತ್ತಂತ ಧ್ಯಾನಕ್ಕೆ ಪ್ರಾಶಸ್ತಿ ಅಲ್ಲಿ ಕೊಟ್ಟಿದ್ದಾರೆ. ಹೀಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಏನಂತ ಇಲ್ಲಿ ಚಿಂತನೆ ಅಂದ್ರೆ ಫಸ್ಟ್ ಹೆಸರು ಹೇಳ್ತಾರೆ ಹಂಸ ಅಂತ ಹೇಳ್ತಾರೆ. ಹಂಸ ಅಂದ್ರೆ ಏನು ಚಿಂತನೆ, ಹಂಸ ಅಂತ ನಾವು ಹೇಳ್ತೀವಿ, ಹಂಸ ಮಂತ್ರ ಜಪ ಎಲ್ಲ ಹೇಳ್ತೀವಿ. ಇದು ಹಂಸ ಅಂಬುದು ಭಗವಂತನ ಒಂದು ವಿಶೇಷವಾದ ರೂಪ. ಆ ರೂಪ ಬಂದು ವಾಯುದೇವರಲ್ಲಿನೂ ಇರತ್ತೆ, ಚತುರ್ಮುಖ ಬ್ರಹ್ಮನಲ್ಲಿನೂ ಆ ರೂಪ ಇರತ್ತೆ. ಈ ರೂಪದಿಂದ ಭಗವಂತ ತಾನೇ ಬಂದು ಯೋಗದ ಮಾರ್ಗವನ್ನ ಸನಕ ಸನಂದನರಿಗೆ ಹೇಳಿಕೊಟ್ಟು ಹೇಗೆ ದೇವರನ್ನ ಚಿಂತನೆ ಮಾಡಬೇಕು ಎಂಬೋ ಕ್ರಮವನ್ನ ಏಕಾದಶ ಸ್ಕಂದದಲ್ಲಿ ಹಂಸ ರೂಪ ಭಗವಂತ ಅವತಾರ ಅಂತಿಲ್ಲ, ಹಂಸ ರೂಪದಿಂದ ಬಂದು ಅವ್ರಿಗೆ ಉಪದೇಶ ಮಾಡಿದ್ದ ಅಂಬೋದು ಬರತ್ತೆ. ಮತ್ತು ಈ ಹಂಸ ರೂಪವನ್ನೇ ನಾವು ಬಂದು ಹಂಸ ಮಂತ್ರ ಜಪ ಅಂತ ಮಾಡ್ತೀವಿ, ದೇವರನ ಹಂಸ ಅಂತ ಚಿಂತನೆ ಅಂತ. ಸೊ ಈ ಹಂಸ ಅಂಬೋದು ಏನು ಅಂತ ಫಸ್ಟ್ ಹೇಳ್ತಾ, ಹಂಸ ಅಂಬೋದು ಯೋಚನೆ ಹೇಗೆ ಬರಬೇಕು ಅಂತ ಹೇಳ್ತಾರೆ. ಈ ಹಂಸ ಅಂಬೋದು ಬಂದು ಇಲ್ಲಿ ಹೇಳ್ತಾರೆ, ಈ 18 ಸ್ಥಾನಗಳಲ್ಲಿ ಹೇಳ್ತಾರೆ. ಹಂಸ ಮೊದಲು 18 ರೂಪಗಳ ಅಂತ ಹೇಳ್ತಾರಲ್ಲ, 18 ಸ್ಥಾನಗಳಲ್ಲಿ ಹೇಳ್ತಾರೆ. ಇದಕ್ಕೆ ಹಂಸಗಾಯತ್ರಿ ಅಂತ ಹೆಸರು. 18 ಸ್ಥಾನ 18ಗೆ ಏನು ಕನೆಕ್ಷನ್ ಅಂದ್ರೆ, ಇಲ್ಲಿ ಬನ್ನಂಜಯ ಗೋವಿಂದಾಚಾರ್ಯ ಅವ್ರು ಏನ್ ಹೇಳ್ತಾರೆ ಅಂದ್ರೆ, 18 ಅಂಬೋದು 15 ಜಡಬೇಲಿಗಳು, 16ನೇವನು ಜೀವ, 17 ಬಂದು ಲಕ್ಷ್ಮಿ, 18 ಅಂಬೋದು ಆ ಭಗವಂತ ವಿಶೇಷವಾದ ಆ ಸ್ವತಂತ್ರವಾದ ಒಂದು ಸ್ವತಂತ್ರವಾದ ತತ್ವ ಅದು. ಸೊ 18 ಅಂಬೋದು ಈ 18 ಇವನು ಎಂತಾದವನು ಅಂದ್ರೆ ಹಂಸ ಅಂತ ಹೇಳ್ತಾರೆ. ಹಂಸ ಅಂಬೋದು ಏನು ಅಂದ್ರೆ, ಹಮ್ ಅಂಬೋದು ಹನನ ಅಂದ್ರೆ ದೋಷವನ್ನ ಎಲ್ಲ ದೋಷವನ್ನ ಬಿಟ್ಟು ಇರುವುದು ಅಂದ್ರೆ ದೋಷರಹಿತ ಅಂಬೋದಾಗತ್ತೆ. ಹಂಸ ಅಂಬೋದಕ್ಕೆ ದೋಷ ಇಲ್ಲದವನು, ಹಮ್ ಅಂದ್ರೆ ದೋಷ ಇಲ್ಲದವನು ಅಂತ ಆಗತ್ತೆ. ಸ ಅಂದ್ರೆ ಸಾರತ್ವ ಸಹ ಅಂತಾರ, ಸಾರ ಅಂದ್ರೆ ಸಾರ ಅಂದ್ರೆ ಎಲ್ಲ ಗುಣಗಳ ಸಾರಭೂತನಾದ ಅಂದ್ರೆ ಸರ್ವ ಗುಣ ಪೂರ್ಣ ಅಂಬೋದಾಗತ್ತೆ. ಮತ್ತು ಹಮ್ ಅಂಬೋದಂದ್ರೆ ಸರ್ವದೋಷರಹಿತ ಅಂತ. ಈ ತರ ಚಿಂತನೆಯನ್ನ ಅವನು ದೋಷರಹಿತ ಗುಣಪೂರ್ಣ, ಹಂಸ ಅಂಬೋದು ದೋಷರಹಿತ ಗುಣಪೂರ್ಣ ಅಂಬೋ ಚಿಂತನೆ ಬರುತ್ತೆ. ಅದ್ ಜೊತೆಲಿ ಇನ್ನೊಂದು ಹೇಳ್ತಾರೆ, ಈ ಹಂಸ ಅಂಬೋದು ನಾವು ಪೂಜೆಯಲ್ಲಿ ಇನ್ನೂ ನೋಡ್ತೀವಲ್ಲ, ಹಮ್ ಅಂಬೋದಲ್ಲಿ ಹೇಳುವಾಗ ಹಮ್ ಬಂದು ಆಕಾಶದ ಬೀಜ ಅಂತ ಹೇಳ್ತೀವಿ. ಆಕಾಶಾತ್ಮನ ಹಮ್ ಆಕಾಶಾತ್ಮನ ಪುಷ್ಪಂ ಸಮರ್ಪಯಾಮಿ ಅಂತ ಹಮ್ ಅಂಬೋದಿಂದ ಸಮರ್ಪಣೆ ಪುಷ್ಪಂ ಸಮರ್ಪಯಾಮಿ ಅಂತ ಮಂತ್ರಗಳಲ್ಲಿ ಹೇಳ್ತಾರೆ ಅವರು. ಸೊ ಹಾಗೆ ಇದು ಆಕಾಶದ ಬೀಜ. ಆಕಾಶ ಅಂದ್ರೆ ಆನಂದ ಪ್ರದಾಯಕ ಅಂತ ಒಂದು. ಇನ್ನೊಂದು ಹನ ಅಂಬೋ ಧಾತುವಿಗೆ ಹನ ಗತವು ಅಂತ ಪದ. ಗತ ಅಂದ್ರನು ಗತಿ ಅಂದ್ರನು ಗತ ಗತಿ. ಇದು ಒಂದು ಜ್ಞಾನವಾಚಕವೂ ಹೌದು ಮತ್ತು ವ್ಯಾಪ್ತವನ್ನು ಹೇಳತ್ತ. ಹ ಅಂಬೋದು ಆಕಾಶದ ಬೀಜ, ಸೊ ಅದು ವ್ಯಾಪ್ತಿಯನ್ನು ಹೇಳತ್ತ. ಸೊ ಹೀಗೆ ಆಮ್ನಿ ಪ್ರೆಸೆಂಟ್ ಆಮ್ನಿಷಿಯಂಟ್ ಎರಡನ್ನು ಇದು ಹನ ಧಾತುವಿಂದ ಬರುತ್ತೆ. ಮತ್ತು ದೋಷ ದೂರ ಗುಣಪೂರ್ಣ ಇಷ್ಟು ಹಂಸ ಚಿಂತನೆ ಬರುತ್ತೆ. ಇದನ್ನ ನಾವು ಹಂಸ ಮಂತ್ರ ಜಪ ಮಾಡುವಾಗ್ಲೂ ಮಾಡ್ತೀವಿ. ಮಾಡುವಾಗ ಭಗವಂತ ಬಂದು ದೋಷರಹಿತ ನಾವು ಬಂದು ವೆನೆವರ್ ವಿ ಎಕ್ಸೇಲ್ ಮಾಡುವಾಗ ಆ ಒಂದು ರೇಚಕ ಮಾಡುವಾಗ ದೋಷರಹಿತ ಹಂಸ ಸೋ ಹಂಸಾಹ ಅಂತ ಮೂರು ಮಂತ್ರ ಅಂತ ಹೇಳ್ತೀವಿ ಹರಿಷ್ಠಾಂಸಾರದಲ್ಲಿ ಮಂಗಳಾಚರಣ ಸಂಧಿಯಲ್ಲಿ ಬರುತ್ತದ್ದು. ಸೊ ಈ ಮಾಡುವಾಗ ದೋಷರಹಿತ ದೋಷರಹಿತ ಅಂತ ಶ್ವಾಸ ಬಿಡುವಾಗ ದೋಷ ಬಿಟ್ಟು ದೂರ ಹೋಗುತ್ತೆ, ದೋಷರಹಿತ ಅಂತ ಚಿಂತನೆ ಮಾಡ್ತೀವಿ. ಮತ್ತು ನಾವು ಪೂರಕ ಮಾಡುವಾಗ ದಟ್ ಈಸ್ ಇನ್ಹೇಲ್ ಮಾಡುವಾಗ ಸೋಹಂ ಅಂತ ಮಾಡುವಾಗ ಅದು ಏನ್ ಮಾಡ್ತೀವಿ, ಅವನು ಬಂದು ನಮ್ಮ ಅಂತರ್ಯಾಮಿ, ಅವನ ಅಂತರ್ಯಾಮಿ ಆಗಿದ್ದಾನೆ, ನಮ್ಮ ಒಳಗೆ ಬರ್ತಾ ಇದ್ದಾನಲ್ಲ ದೇವರನ್ನ ಒಳಗೆ ಕರೆಯೋದು, ಒಳಗೆ ಬಂದು ನಮ್ಗೆ ಅಂತರ್ಯಾಮಿಯಾಗಿ ಅವನೇ ಇದ್ದಾನೆ ಅಂತ ತಿಳ್ಕೊಳ್ಳೋದು. ಸ್ವಾಹ ಅಂಬೋದು ಎಲ್ಲವೂ ಅವನಿಗೆ ಅರ್ಪಣ ಅಂಬೋದು. ಸ್ವಾಹ ಅಂಬೋದು ಯೂಶಲಿ ನಾವು ಕುಂಭಕದಲ್ಲಿ ಇಟ್ಕೊಳ್ಳೋದು, ಅಲ್ಲಿ ಕುಂಭಕದಲ್ಲಿ ಅಂದ್ರೆ ಪೂರಕ ಎಲ್ಲ ಕಂಪ್ಲೀಟ್ ವಿ ಹೋಲ್ಡ್ ಮಾಡಿ ಆ ಗಾಳಿಯನ್ನ ನಿಲ್ಲಿಸಿ ದೇವರಲ್ಲಿ ಚಿಂತನೆ ಮಾಡುವಾಗ ಸ್ವಾಹ ಎಲ್ಲವೂ ನಿನ್ನದೇ, ಅದು ನಾವು ಅಂಗನ್ಯಾಸದಲ್ಲಿ ಅದನ್ನೇ ಮಾಡ್ತೀವಿ. ಸೊ ಎಲ್ಲವೂ ನಿನ್ನದೇ, ಎಲ್ಲವೂ ನೀನೇ ನನ್ಗೆ ಪ್ರೇರಣೆ ಕೊಟ್ಟು ಎಲ್ಲವೂ ಇದನ್ನೆಲ್ಲ ಮಾಡ್ತಾ ಇದ್ದೀವಿ, ಶ್ವಾಸ ಜಪ ಎಲ್ಲ ಮಾಡ್ತಾ ಇದ್ದೀವಿ, ಆ ತರದ ಚಿಂತನೆ ಬರುತ್ತೆ. ಸೊ ಹಂಸ ಅಂಬೋದಾಗುತ್ತೆ. ಸೊ ಇದೇ ಈ ಮಂತ್ರವನ್ನೇ ಅವರು ಇನ್ನೂ ವಿವರಣೆ ಮಾಡ್ತಾರೆ. ಹಂಸ ಅಂಬೋದನ್ನೇ ಹೇಳ್ತಾರೆ, ಇದು ಒಂದೇ ಮಂತ್ರನೇ ಮೂರು ರೀತಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಹಂಸ ಹಂ ಪ್ಲಸ್ ಸಹ ಅಂತಾರ, ಹಂ ಪ್ಲಸ್ ಸಹ ಅದೇ ಏನಾಗತ್ತೆ ಅದನ್ನ ತಿರುಗಿಸಿ ಹಾಕಿದ್ರೆ ಹಂ ಸಹ ಆಗತ್ತೆ. ಅದನ್ನ ತಿರುಗಿಸಿ ಹಾಕಿದ್ದಾರೆ ಸಹ ಹಂ ಬರತ್ತೆ. ಸಹ ಪ್ಲಸ್ ಹಂ ಅಂದ್ರೆ ಸ್ವ, ಸಹ ಪ್ಲಸ್ ಹ ಬಂದ್ರೆ ಸ್ವ ಆಗ್ಬಿಡತ್ತೆ. ಸೊ ಸೋಹಂ ಅದೇ ಬರುತ್ತೆ. ಸೊ ಹಂಸ ಅಂಬೋದನ್ನ ತಿರುಗಿಸಿ ಹಾಕಿದ್ರೆ ಸೋಹಂ ಬರುತ್ತೆ. ಮತ್ತು ಸ್ವಾಹ ಎಲ್ಲಿಂದ ಬರುತ್ತೆ ಅಂದ್ರೆ ಅದನ್ನೇ ಇಟ್ಟುಕೊಳ್ಳೋದು. ಫಸ್ಟ್ ಬರೋದು ನೋಡಿ, ಸ ಪ್ಲಸ್ ಹಂ ಅಂದ್ರೆ ಅಲ್ಲಿ ಸಗೆ ಅಕಾರವನ್ನ ತೆಗೆದುಬಿಟ್ಟು ವಕಾರ, ವಕಾರ ಅಂಬೋದು ಅದು ಅಮೃತ ಬೀಜ, ಅದನ್ನ ಇಟ್ಟುಕೊಳ್ಳೋದು. ವಕಾರ ಅಂದ್ರೆ ಏನಾಯ್ತು, ಸ ಹೋಗಿ ಸ್ವಾಹ ಆಯ್ತು, ಮತ್ತು ಹಮ್ಮಲಿ ಬಂದು ಇದು ಹೋಗುತ್ತೆ, ಹಮ್ಮಲಿ ಬಂದು ಏನ್ ಹೋಗುತ್ತೆ ಸ್ವಾಹ, ಮಕಾರ ಅದು ಅದು ಅನುಸ್ವಾರ ಹೋಗ್ಬಿಡತ್ತೆ, ಅನುಸ್ವಾರ ಹೋಗಿ ಅಕಾರವನ್ನ ಸೇರಿಸಿದಾಗ ಸ್ವಾಹ ಆಗ್ಬಿಡತ್ತೆ. ಸೊ ಒಂದೇ ಇದನ್ನ ತಗೊಂಡು ಎರಡು ರೀತಿಯಿಂದ ಹಂಸ ಸೋಹಂ ಸ್ವಾಹ ಹೀಗೆ ಮಾಡ್ತಾರಂತ ಬನ್ನಂಜಾಚಾರ್ಯ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಈ ಒಂದು ಹಂಸ ಆ ದೋಷರಹಿತನಾದ ಭಗವಂತನನ್ನ ನಾವು ಕರಿಬೇಕು. ದೇವರನ್ನ ಕರಿದಾಗನು, ಯಾರನ್ನ ನಮ್ಮ ಮನೆಗೆ ಕರಿದಾಗನು, ಈ ಮನೆಗೆ ಅವನದೇ ಮನೆ ಇದು, ಅವನೇ ಇದ್ದಾನೆ, ಅವನು ಇದ್ದಾನೆ ಅಂತ ತಿಳ್ಕೊಳ್ಳೋದೇ ಅವನನ್ನ ಕರೆಯೋದು ಎಂಬುದಾಗತ್ತೆ. ಆವಾಹನ ಮಾಡೋದು, ಕರೆಯೋದು, ಎಲ್ಲ ಮಾಡೋದು ಅವನು ಇದ್ದಾನಂತ ತಿಳ್ಕೊಳ್ಳೋದೇ ಆಗತ್ತೆ. ಆವಾಗ ಅವನು ವ್ಯಕ್ತ ಆಗ್ತಾನೆ, ಒಂದು ಅನುಗ್ರಹ ರೂಪದಿಂದ ವ್ಯಕ್ತ ಆಗ್ತಾನೆ. ಸೊ ಅವನನ್ನ ಕರಿದಾಗ ಈ ರೀತಿಯಿಂದ ನೀನು ಇದ್ದಿ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ವಾಮಿ, ನನಗೆ ಅನುಗ್ರಹ ಮಾಡ್ಲಿಕ್ಕೆ ನೀನು ಬಾ ಅಂತ ನಾವು ಕರೆದಾಗ ಎಲ್ಲಿ ಅವನ್ನ ಕೂಡಿಸ್ಬೇಕು? ಒಂದು ಅತಿಥಿಗಳು ಬಂದರೆ ನಾವು ಏನ್ ಮಾಡ್ತೀವಿ? ಫಸ್ಟ್ ಅವರಿಗೆ ಬಂದು ಪಾದ್ಯ ಅರ್ಘ್ಯ ಆಚಮನ ಕೊಟ್ಟು ಆಸನವನ್ನ ಕೊಡ್ತೀವಿ. ಇದು ಬೇಸಿಕ್ ಅಂತ ಹೇಳ್ತಾರೆ. ತೃಣಾನಿ ಭೂಮಿ ಉದಕ ವಾಕ್ ಅಂತ ನಾಲ್ಕನ್ನ ಕೊಡಬೇಕು ಒಂದು ಅತಿಥಿಗಳು ಬಂದಾಗ. ತೃಣಾನಿ ಅಂದ್ರೆ ಏನು? ತೃಣಾನಿ ಅಂದ್ರೆ ಬೇರೆ ಒಂದು ಇಲ್ಲ, ತೃಣಾನಿ ಅಂದ್ರೆ ಆ ಚಾಪೆಯನ್ನ ಹಾಕ್ಬೇಕು ನೆಲದಲ್ಲಿ ಅವರಿಗೆ ಒಂದು ಆಸನ ಕೊಡಬೇಕು. ಆಮೇಲೆ ಏನು ಉದಕಂ ಅಂತ ನೀರು ಕೊಡಬೇಕು ಅಂದ್ರೆ ಏನು, ಕುಡಿಲಕ್ಕೆ ಅಂತ ನೀರು ಕೊಡ್ತೀವಿ. ಬೇಸಿಕಲಿ ಕುಡಿಲಕ್ಕೆ ಮುಂಚೆ ನಮ್ಗೆ ಕಾಲ್ ತೊಳಲಕ್ಕೆ ಕೈ ತೊಳಿಲಕ್ಕೆ ನೀರು ಅವ್ರಿಗೆ ಕೊಟ್ಟು ಮತ್ತು ಕುಡಿಲಕ್ಕೆ ಕೊಡ್ತೀವಿ. ಎಲ್ಲ ಮೂರು ಉದಕದಲ್ಲಿ, ಅರ್ಜಂ ಪಾದ್ಯಂ ಆಚಮನ, ಮೂರು ಉದಕದಲ್ಲಿ ಬರುತ್ತೆ. ಆಮೇಲೆ ವಾಕ್ ಅಂತಾರೆ, ವಾಕ್ ಅಂತ ಬನ್ನಿ ಕೂತ್ಕೊಳ್ಳಿ ಅಂತ ಅವ್ರಿಗೆ ಒಂದು ಸತ್ಕಾರ ಮಾಡಬೇಕು. ಮಾತಿನಿಂದ ಸುಮ್ಮನೆ ಮೌನದಿಂದ ಇರಲ್ಲ ನಾವು, ಮಾತಿನಿಂದ ಅವ್ರಿಗೆ ವಿ ಶುಡ್ ಮೇಕ್ ದಮ್ ಫೀಲ್ ವೆಲ್ಕಮ್. ಇದನ್ನ ಮಾಡ್ತೀವಿ. ಹಾಗೇನೆ ಇಲ್ಲಿ ದೇವರಿಗೇನೋ ನಾವು ಮಾಡಬೇಕು, ಅವನು ಬಂದಿದ್ದಾನೆ ಬಾ ಅಂತ ಕರೆದೈತಿ, ಬಂದ್ರೆ ಎಲ್ಲಿ ಕೂತ್ಕೊಳ್ಳೋದು ಅಂತ ಕೇಳಿದ್ರೆ ಹೇಳ್ತಾರ ಹಂಸ ಶುಚಿ ಷಟ್ ಅಂತ ಹೇಳ. ಶುಚಿ ಷಟ್ ಅಂದ್ರೆ ಈ ಒಂದು ನೀನು ನನ್ನ ದೇಹದಲ್ಲಿ ವಾಯುದೇವರಲ್ಲಿ ಬಂದು ಕೂತ್ಕೋ. ಯಾಕೆಂದ್ರೆ ಯಾರನ್ನ ಕರೆದಾಗ ನಾವು ಏನ್ ಮಾಡ್ತೀವಿ ಅವರನ್ನ ಒಂದು ಒಳ್ಳೆ ಜಾಗೆಯಲ್ಲಿ, ಒಂದು ಸ್ವಚ್ಛವಾದ ಜಾಗೆಯಲ್ಲಿ ಅವನ್ನ ಕೂಡು ಅಂತ ಹೇಳ್ತೀವಿ. ಏನೋ ಒಂದು ಕೊಳಕು ಜಾಗೆಯಲ್ಲಿ ಅವ್ರಿಗೆ ತೋರಿಸೋದಿಲ್ಲ, ಇರೋದಲ್ಲಿ ಬೆಸ್ಟ್ ಪ್ಲೇಸ್. ಸೊ ಇರೋದಲ್ಲಿ ಬೆಸ್ಟ್ ಪ್ಲೇಸ್ ಅಂದ್ರೆ ಪವಿತ್ರವಾದ ಶುಚಿ, ಶುಚಿ ಎಲ್ಲಿ ಇದೆಯೋ ಅಲ್ಲಿ ಇರಬೇಕು. ಶುಚಿ ಎಲ್ಲಿ ಇದೆ ನಮ್ಮ ದೇಹದಲ್ಲಿ? ನೀನಿದ್ದಿ ಅಂತ ತಿಳ್ಕೊಂಡಿದ್ದೀನಿ. ಹೇಗೆ ತಿಳ್ಕೊಳ್ಳೋದು? ಎಲ್ಲಿ ಶುಚಿ ಇದೆಯೋ ಅಲ್ಲಿ ಅವರನ್ನ ಚಿಂತನೆ ಮಾಡಬೇಕು, ಅದೇ ಆಸನ ಆಗತ್ತೆ ಅವ್ರಿಗೆ. ಸೊ ಈ ಆಸನ ಏನಾಯ್ತು ಶುಚಿ ಷಟ್ ಅಂದ್ರೆ, ಆ ಒಂದು ಶುಚಿ ನಾಮಕ ಶುಚಿ ಅಂದ್ರೆ ವಾಯುದೇವರು, ಇವರಿಗೇನು ಹಂಸ ಅಂತಾನೆ ಹೇಳ್ತೀವಿ ಇಲ್ಲಿನೂ ಹಂಸ ಅಂತ. ಯಾಕೆಂದ್ರೆ ವಾಯುದೇವರಲ್ಲಿನೂ ಆ ಒಂದು ರೂಪ ಇದೆ. ಹಂಸರು ದೇವರಿಂದ ಉಪದೇಶ ಪಡೆಯುವಾಗ ಅವ್ರಿಗೇನು ಆ ರೂಪದಿಂದ ಅವರು ಕೇಳಿದ್ರಂತೆ. ಚತುರ್ಮುಖ ಬ್ರಹ್ಮ ವಾಯುದೇವರಿಗೇನು ಆ ರೂಪವನ್ನ ಹೇಳ್ತಾರೆ, ಹಂಸ ರೂಪವನ್ನ ಹೇಳ್ತಾರೆ. ಸೊ ಹಾಗೆ ಅಂದ್ರೆ ಬಿಳಿ ಬಣ್ಣದಿಂದ ಹಂಸ ಹೇಗಿರುತ್ತೆ, ಹಂಸ ಪಕ್ಷಿ ಬಿಳಿ ಬಣ್ಣದಿಂದ ಇರುತ್ತೆ ಅಂದ್ರೆ ಪ್ಯೂರೆಸ್ಟ್ ಫಾರ್ಮ್, ಪ್ಯೂರ್ ನಾಲೆಜ್ ಜ್ಞಾನ ಎಲ್ಲದಕ್ಕೇನು ಅಮೃತ, ಎಲ್ಲದಕ್ಕೇನು ಪ್ಯೂರ್ ವೈಟ್ ಕೊಡ್ತಾರೆ. ಸೊ ಇವನನ್ನ ಹಂಸ, ಅವನೇ ಶುಚಿ, ಬಿಳಿ ಸ್ವಚ್ಛವಾಗಿರೋದು ಅದಕ್ಕೆ ಶುಚಿ ಅಂತ ಕರೀತಾರೆ. ಶುಚಿ ಷಟ್ ಅಂದ್ರೆ ಷಟ್ ಅಂದ್ರೆ ಇರೋದು ಶುಚಿಯಲ್ಲಿ. ಅವನನ್ನ ಕೂಡಿಸಿರೋದು ಕೂಡಿಸೋದು ಬಂದು ವಾಯುದೇವರಲ್ಲಿ ಫಸ್ಟ್ ನಮ್ಮ ಹೃತ್ಕಮಲದಲ್ಲಿ ಅವನನ್ನ ಕೂತ್ಕೋ. ಹೃತ್ಕಮಲೆ ಕೂತ್ಕೋ ಅಂದ್ರೆ ಅಲ್ಲಿ ಇದಾನವನು, ನೀನು ಕೂತಿದ್ಯಾ, ನೀನು ವ್ಯಕ್ತ ಆಗು, ನನಗೆ ಅನುಗ್ರಹ ಮಾಡುವಂತ ರೀತಿಯಲ್ಲಿ ನನ್ನಲ್ಲಿ ಆ ಒಂದು ಪ್ರವರ್ತನೆಯನ್ನ ನೀನೇ ಮೂಡಿಸುವಂತ ಪ್ರಾರ್ಥನೆ. ಸೊ ಇದಕ್ಕೆ ಆಸನ ಆಯ್ತು. ಆಸನ ಆದ ಮೇಲೆ ಅರ್ಘ್ಯ ಪಾದ್ಯ ಇದು ನಾವು ಮಾಡೋದಿದೇ, ನಾವು ಪೂಜೆಯಲ್ಲಿನು ಇದನ್ನೇ ಮಾಡ್ತೀವಿ. ಅರ್ಘ್ಯ ಪಾದ್ಯ ಉದಕ ಅಂತಾರೆ. ಉದಕ ಇಲ್ಲಿ ಕೊಡೋದು ಏನು ಅಂದ್ರೆ ವಾಯುದೇವರೇ ಉದಕ, ನಾವು ಮಾಡುವಂತ ಕರ್ಮಗಳೇ ಉದಕ. ಕರ್ಮಕ್ಕೇನು ಉದಾ ಅಂಬೋದು ಹಟು ಎಂದು ಹೇಳ್ತೀವಿ, ಅದು ಹೇಳ್ತೀವಿ ಕರ್ಮಕ್ಕೇನು ಹೇಳ್ತೀವಿ. ಸೊ ಹೀಗೆ ಅವ್ರಿಗೆ ಕೊಡಬೇಕು. ಸೊ ಇವ್ರು ಇನ್ನು ಏನ್ ಮಾಡ್ತಾರೆ ಅಂದ್ರೆ ಶುಚಿ ಎಂಬುದನ್ನ ಇಲ್ಲಿ ಮಾತ್ರ ನಿಲ್ಸಬಾರ್ದು, ಶುಚಿ ಷಟ್ ಎಂಬುದನ್ನ ಇನ್ನೂ ವಿಸ್ತಾರ ಮಾಡ್ತಾ ಬರ್ತಾರೆ. ಶುಚಿ ಎಂಬುದು ಇರೋದು ಯಾವುದು, ಯಾವ ಆಸನ ಅಂದ್ರೆ ಹೃದಯ ಅಂತ ಇತ್ತು. ಹೃದಯದಲ್ಲಿ ಮಾತ್ರ ಅವನನ್ನ ಕೂರಿಸಿರೋದ, ಉಳಿದ ಜಾಗೆಯಲ್ಲೇನೋ ಚಿಂತನೆ ಮಾಡೋದಂದ್ರೆ ಹೃದಯದಿಂದ ಬರ್ತಾನಂತ. ಹೃದಯದಲ್ಲಿ ಕೂಡ್ಸಿದ್ದೀವಿ, ಇಡೀ ದಿವಸ ನಮ್ಗೆ ಈ ಚಿಂತನೆ ಬೇಕು. ಸೊ ಇಡೀ ದಿವಸ ಅವನು ಎಲ್ಲೆಲ್ಲಿ ಬರ್ತಾನ ಅಂದ್ರೆ ಹೇಳ್ತಾರ, ಶುಚಿಯಾದ ವಸ್ತುಗಳು ಏನು ಪ್ರಪಂಚದಲ್ಲಿ ಅಂದ್ರೆ ಹೇಳಿದ್ರ ಪಂಚಭೂತಗಳನ್ನ ತಗೊಳ್ತಾರೆ. ಪಂಚಭೂತದಲ್ಲಿ ಪೃಥ್ವಿ ಕೊಳಕಾಗತ್ತ ನಮ್ಮ ಎಕ್ಸ್ಪೀರಿಯನ್ಸ್, ನೀರು ಕೊಳಕಾಗತ್ತ ಅದು ನಮ್ಮ ಎಕ್ಸ್ಪೀರಿಯನ್ಸ್, ಮತ್ತು ಬೆಂಕಿ ಬೆಂಕಿಗೆ ಕೊಳಕಾಗೋದಿಲ್ಲ. ಕಂಪೇರ್ ಟು ಅದರ್ ಟೂ ಥಿಂಗ್ಸ್ ಬೆಂಕಿಯಲ್ಲಿ ಕೊಳಕಾಗೋದಿಲ್ಲ. ಬೆಂಕಿ ಎಲ್ಲವನ್ನೂ ಶುದ್ಧ ಮಾಡತ್ತೆ ಅಂತ ಹೇಳ್ತೀವಿ ನಾವು. ಸೊ ಬೆಂಕಿ ಒಂದು ಶುಚಿ ಸ್ಥಾನ. ಅದು ಮಾತ್ರ ಇಲ್ಲ, ನಮ್ಮ ಭೂಲೋಕದಲ್ಲಿ ಬೆಂಕಿಯ ಅಧಿಷ್ಠಾನದಲ್ಲಿ ದೇವರಿಗೆನೆ ವಿಶೇಷವಾದ ಆಹುತಿ ಎಲ್ಲವನ್ನು ನಾವು ಮಾಡ್ತೀವಿ. ಸೊ ಬೆಂಕಿ ಬೆಂಕಿಯಲ್ಲಿ ವಾಯುದೇವರಿದ್ದಾರೆ, ಬೆಂಕಿ ಶುಚಿ ತಾನೆ. ಆ ಶುಚಿಯಲ್ಲಿ ಬೆಂಕಿಯಲ್ಲಿ ವಾಯುದೇವರಲ್ಲಿ ಬೆಂಕಿಯ ಬೆಂಕಿಯಲ್ಲಿ ವಾಯುದೇವರಿದ್ದಾರೆ, ಅಗ್ನಿ ದೇವರು ಇದ್ದಾರೆ, ವಾಯುದೇವರಿದ್ದಾರೆ. ಅಲ್ಲಿ ಈ ಹಂಸನಾಮಕ ಭಗವಂತನನ್ನ ನಾವು ಚಿಂತನೆ ಮಾಡೋದಂತ ಒಂದು. ಇನ್ನೊಂದು, ನಮ್ಮ ದೇಹದಲ್ಲಿ ತಾನೆ ನಾವು ಕರಿತಾ ಇದ್ದೀವಿ ಇವಾಗ, ಒಂದು ಅಧ್ಯಾತ್ಮ ಸಾಧನೆ ಮಾಡ್ತಾ ಇದ್ದೀವಿ. ನಮ್ಮ ದೇಹದಲ್ಲಿ ಬೆಂಕಿ ಎಲ್ಲಿಂದ ಬಂತು ಅಂದ್ರೆ ಹೇಳ್ತಾರ, ನಮ್ಮ ಬಾಯಿ ಬಾಯಿಯಿಂದ ಮಾತು ಬರಬೇಕಂದ್ರೆ ಆ ಒಂದು ಅಗ್ನಿ ಶಕ್ತಿ ಇರಬೇಕಂತ, ಆವಾಗಲೇ ಮಾತು ಬರತ್ತಂತ. ಆ ಪ್ರೆಷರ್, ಆ ಹೀಟ್, ಆ ಉಷ್ಣತೆಗೆ ಬರತ್ತಂತದು. ಸೊ ಆ ಬಾಯಿ ಅದು ಒಂದು ಶುಚಿ ಅಂತಾರೆ. ಇಂದ ಬಾಯಿಯಿಂದ ನಮ್ಗೆ ಕೊಳಕು ಕೊಳಕಾಗಿ ಇವಾಗ ಬರ್ತಾ ಇದೆ. ಈ ತರ ನಾವು ಚಿಂತನೆ ಮಾಡಿದ್ರೆ ನಮ್ಮ ಬಾಯಿಂದನೂ ಆ ಒಂದು ಒಳ್ಳೆ ರೀತಿಯಿಂದ ಆ ದೇವರ ಸ್ತುತಿ ಮಾಡುವಂತ ಸ್ತೋತ್ರಗಳು ನಾಮಗಳು ಬರ್ಲಕ್ಕೆ ಶುರು ಆಗತ್ತಂತೆ. ಅದನ್ನ ನುಡಿಸುವಂತ ದೇವತೆಗಳು ನಮ್ಮ ನಾಲಿಗೆಯಲ್ಲಿಂದ ಏನೇ ಶಬ್ದ ಬಂದರೂ ಅದು ಶುಚಿಯಾಗೇ ಅವರಿಗೆ ಇರತ್ತಂತೆ. ಸೊ ಆ ರೀತಿ ಅಂದ್ರೆ ಬಾಯಿ ಅಂತಾರೆ, ಅದು ಶುಚಿ ಷಟ್. ಅಲ್ಲಿ ಹೃದಯದಿಂದ ಬಾಯಲ್ಲಿನೂ ಇದ್ದಾನೆ, ನಮ್ಮ ಬಾಯಲ್ಲಿ ನಾವು ಮಾತನ್ನದಲ್ಲೇ ಮಾತು ಮಂತ್ರ ಅಂತ ಹೇಳ್ತಾರಲ್ಲ, ಮಾತಲ್ಲಿನೂ ಇರ್ತಾನೆ ಶುಚಿ ಷಟ್. ಅಲ್ಲಿ ಮಾತ್ರ ತಾನೆ, ಇನ್ನು ಎಲ್ಲಿ ಇದ್ದಾನೆ ಅಂದ್ರೆ ಈ ಒಂದು ಬೆಂಕಿಗೇನಾರು ಅಟ್ ಲೀಸ್ಟ್ ನಾವು ನಮ್ಮ ಅಡಿಗೆ ಮನೆಯಲ್ಲಿ ಇರುವಂತಹ ಬೆಂಕಿ ಮತ್ತು ಹೋಮದಲ್ಲಿ ಇರುವಂತಹ ಬೆಂಕಿ, ಸೊ ವ್ಯತ್ಯಾಸ ಸ್ವಲ್ಪ ಇದೆ. ಇನ್ನು ಸ್ಮಶಾನದಲ್ಲಿ ಇರುವಂತಹ ಬೆಂಕಿ ಹಾಗೆ ಹೀಗೆ ಎಲ್ಲೆಲ್ಲೋ ಬೆಂಕಿಗಳು ಇರುತ್ತೆ. ಬೆಂಕಿಯಲ್ಲಿನೋ ನಮ್ಮ ಮನಸ್ಸಲ್ಲಿ ಆ ಬೆಂಕಿ ಈ ಬೆಂಕಿ ಅಂತ ನಾವು ಸ್ವಲ್ಪ ತಾರತಮ್ಯ ಮಾಡ್ತೀವಿ. ಸೊ ಬೆಂಕಿಯಲ್ಲಿನೂ ದೇರ್ ಇಸ್ ಸಮ್ ಪಾಸಿಬಿಲಿಟಿ ಇರ್ತದೆ. ಬಟ್ ಅದೇ ವಾಯು ತಗೊಂಡ್ರೆ ಗಾಳಿಯಲ್ಲಿ ಯಾವುದು ಇಲ್ಲ. ಅಲ್ಲಿ ಬೀಸಿದ ಗಾಳಿನೇ ಇಲ್ಲಿನೂ ಬೀಸುತ್ತೆ, ಎಲ್ಲಾ ಕಡೆನೂ ಬೀಸ್ತಾ ಇರುತ್ತೆ, ಒಂದೇ ಗಾಳಿ. ಗಾಳಿಯಲ್ಲಿ ನಾವು ಇದು ಪ್ಯೂರ್ ಇಂಪ್ಯೂರ್ ಅಂತ ನಾವು ಹೇಳಲ್ಲ. ಸೊ ಅದಕ್ಕೆ ಇದಕ್ಕಿಂತ ವಾಯು ಎಂಬುದು ಇನ್ನೂ ಶ್ರೇಷ್ಠ ಪ್ರತೀಕ ಅಂತಾರೆ. ಇದು ಎಲ್ಲಿ ಇದೆ, ವಾಯು ಎಲ್ಲಿ ಇದೆ ಅಂದ್ರೆ ಹೇಳ್ತಾರೆ, ವಾಯು ಎಂಬುದು ಮೂಗು. ಶ್ವಾಸ ಬಿಡ್ತಾ ಇರ್ತೀವಿ ನಾವು, ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಇರುವಂತ ಮೂಗಿನಿಂದ ಮಾಡ್ತಾ ಇದ್ದೀವಿ. ಸೊ ಮೂಗಿನಲ್ಲಿ ಮಾಡೋದ, ಮೂಗಿನಲ್ಲಿ ಶುಚಿ ಶಟ್ ಅಂದ್ರೆ ಮೂಗಿನಲ್ಲಿ ನೀವು ಪ್ರಾಣಾಯಾಮ ಮಾಡ್ತೀರಲ್ಲ ಅದೇ ಶುಚಿ ಶಟ್. ಆವಾಗ ಪ್ರಾಣಾಯಾಮದಲ್ಲಿ ಆ ಕುಂಭಕದಲ್ಲಿ ನಾವು ಪಾಪ ಪುರುಷ ವಿಸರ್ಜನೆ ಆಗಲಿ ಏನೇ ಮಾಡೋದಾಗಿದ್ರು ಕುಂಭಕದಲ್ಲಿ ಮಾಡ್ತೀವಿ ಸ್ಮರಣೆ ಎಲ್ಲ. ಸೊ ಅದು ಶುಚಿಯಾದ ಅಲ್ಲಿ ವಾಯುದೇವರನ್ನ ಸ್ಮರಣೆ ಮಾಡಿ, ವಾಯು ಸ್ಮರಣೆ ಮಾಡಿ ಅಲ್ಲಿ ಇರ್ತೀವಿ. ಸೊ ಅಲ್ಲಿ ಅವನಿದ್ದಾನೆ ಶುಚಿ ಶಟ್. ಇಲ್ಲಿ ನಾವು ಹೃದಯದಲ್ಲಿ ಇರುವಂತ ಶುಚಿ ಶಟ್ ಆ ಒಂದು ಹಂಸ ಹಂಸನಾಮಕ ಭಗವಂತ ಶುಚಿ ಶಟ್ ಅಂತ ಇಲ್ಲಿನೂ ಇದ್ದಾನೆ, ನಮ್ಮ ವಾಕ್ನಲ್ಲಿನೂ ಇದ್ದಾನೆ, ನಮ್ಮ ಮೂಗಿನಲ್ಲಿಯೂ ಇದ್ದಾನೆ. ಮತ್ತು ಹೇಳ್ತಾರೆ ಈ ಒಂದು ಗಾಳಿಕ್ಕಿಂತ, ಗಾಳಿ ಅಂತ ತಕೊಂಡ್ರೆ ಮುಖ್ಯ ಪ್ರಾಣ ಅಂತ ತಕೊಂಡ್ರೆ ಅದೇ ಶ್ರೇಷ್ಠ ಆಗತ್ತೆ. ಬಟ್ ಜಸ್ಟ್ ಇನ್ಹೇಲ್ ಎಕ್ಸೇಲ್ ಅಂತ ತಕೊಂಡ್ರೆ ಅದಕ್ಕಿಂತಲೂ ಶ್ರೇಷ್ಠ, ವಾಯುಕ್ಕಿಂತಲೂ ಶ್ರೇಷ್ಠ ಏನು ಅಂದ್ರೆ ಆಕಾಶ. ಆಕಾಶ ಎಂಬುದು ಯಾವತ್ತೂ ಪ್ಯೂರೆಸ್ಟ್ ಫಾರ್ಮ್ ಅಂತ ಹೇಳ್ತಾರೆ. ಸೊ ಆಕಾಶದಲ್ಲಿ ಆಕಾಶ ನಮ್ಮ ದೇಹದಲ್ಲಿ ಏನಿದೆ ಆಕಾಶದಲ್ಲಿ ಪ್ರತೀಕ ಏನು ಅಂದ್ರೆ ಸೂರ್ಯ ಅಂತ ಹೇಳ್ತಾರೆ. ಸೊ ಈ ಸೂರ್ಯ ಎಲ್ಲಿ ಇದ್ದಾನೆ, ನಮ್ಮಲ್ಲಿ ಎಲ್ಲಿ ಇದ್ದಾನೆ ಅಂದ್ರೆ ನಮ್ಮ ಕಣ್ಣಲ್ಲಿ ಇದ್ದಾನೆ. ಅದು ತುಂಬಾ ಪ್ಯೂರ್ ಅಂತ ಹೇಳ್ತಾರೆ, ಶುಚಿ ಶಟ್ ಅಂತ ಹೇಳ್ತಾರೆ. ಕಣ್ಣು, ಕಣ್ಣಿಗೆ ಈ ಒಂದು ಕಾಂಟೆಕ್ಚುಯಲಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಪ್ಯೂರೆಸ್ಟ್ ಎಂಬುದಕ್ಕೆ ಇಲ್ಲಿ ಕಾಂಟೆಕ್ಚುಲಿ ಯಾವ್ದ ರೀತಿಯಿಂದ ಪ್ಯೂರೆಸ್ಟ್ ಆಗತ್ತೆ, ಶುಚಿ ಶಟ್ ಹೇಗಾಗತ್ತೆ ಕಣ್ಣು ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾರೆ ನೋಡಿ, ನೀವು ಎಲ್ಲಾ ಇಂದ್ರಿಯಗಳನ್ನು ನಾವು ನೀರಿಂದ ತೊಳ್ಕೊಳ್ತೀವಿ, ಅದು ಮಲಿನ ಆಗತ್ತೆ ತೊಳ್ಕೊಳ್ತೀವಿ ನಮ್ಮ ದೇಹದಲ್ಲಿ ಪ್ರತಿ, ಬಟ್ ಕಣ್ಣೊಳಗೆ ನೀರ್ ಹಾಕಿ ಸೋಪಾ ಹಾಕಿ ಯಾರು ತೊಳೆಯೋದೇ ಇಲ್ಲ. ಕಣ್ಣು ಯಾವತ್ತೂ ಪರ್ಫೆಕ್ಟ್ ಪ್ಯೂರ್ ಆಗಿ ಶುಚಿಯಾಗಿಯೇ ಕಣ್ಣಿರುತ್ತೆ, ಏನಾದ್ರು ಬಿದ್ರೂ ಅದೇ ಸೆಲ್ಫ್ ಕ್ಲೀನಿಂಗ್ ಮೆಕ್ಯಾನಿಸಮ್. ಸೊ ಕಣ್ಣು ಅಂಬೋದು ತುಂಬಾ ಪ್ಯೂರ್ ಆಗಿರತ್ತೆ. ಸೊ ಕಣ್ಣಲ್ಲಿ ಅವನು ಶುಚಿ ಶಕ್ತ ಅಂತ ಅವನು ಇದ್ದಾನೆ, ಬೇಸಿಕಲಿ ಅಲ್ಲಿ ಇದ್ದಾನೆ. ಅಲ್ಲಿ ಯಾವ ರೂಪದಿಂದ ಇದ್ದಾನೆ ಅಂತ ಅಲ್ಲಿ ಉಪಾಸನೆ ಈ ಮೂರಲ್ಲಿ ಹೃದಯ ಹೇಳಾಯ್ತು. ಹೃದಯದಲ್ಲಿ ಹಂಸನಾಮಕ ಶುಚಿ ಶಟ್ ಅಲ್ಲಿ ಇದ್ದಾನೆ, ಮತ್ತು ಅವನೇ ಶುಚಿ ಶಟ್ ಇಲ್ಲಿ ಬಾಯಲ್ಲಿ ಇದ್ದಾನೆ ಮತ್ತು ಮೂಗಲ್ಲಿ ಇದ್ದಾನೆ ಅಂತ ನೋಡಿದೀವಿ. ಇವಾಗ ಕಣ್ಣಲ್ಲಿ ಅಂತ ಹೇಳುವಾಗ ಅಲ್ಲಿ ವಿಶೇಷವಾಗಿ ಕಣ್ಣಲ್ಲಿ ಇರುವಂತ ಆ ಒಂದು ರೂಪ, ಆ ಶುಚಿ ಶಟ್ ಅಲ್ಲಿ ಇರುವಂತ ಈ ಹಂಸನಾಮಕ ಭಗವಂತನಿಗೆ ವಿಶೇಷವಾದ ಹೆಸರು ವಾಮನ ಅನ್ನೋ ಹೆಸರನ್ನಂದ್ರೆ ಇಲ್ಲಿ ಉಪಾಸನೆ ಮಾಡಿ ಚಿಂತನೆ ಮಾಡಿ ವಾಮನ ಅಂದ್ರೆ ವಾಮ ಅಂದ್ರೆ ಸೌಂದರ್ಯವೂ ಆಗತ್ತೆ, ವಾಮ ಅಂದ್ರೆ ವಂಬೀಜ ಅಮೃತ ಬೀಜ ಆಗತ್ತೆ, ಅದನ್ನ ನಿಯಮಿಸುವವನು ಅಂತನು ಆಗತ್ತೆ. ಸೊ ವಾಮನ ಅಂಬೋ ಹೆಸರನ್ನಂದ್ರೆ ಇಲ್ಲಿ ವಿಶೇಷ ನಾಮ ಇದು. ಸೊ ಇಲ್ಲಿ ಮೂರು ರೀತಿಯಿಂದ ಇದನ್ನ ಉಪಾಸನೆ ಮಾಡಿ ಅದನ್ನೇ ಗಂಡಸರು ಇವರೆಲ್ಲ ಗಾಯತ್ರಿ ಇದೆಲ್ಲ ಮಾಡುವಾಗ ಭೂ ಭುವಸ್ವಹ ಅಂತ ಇಟ್ಟುಕೊಂಡು ಅಗ್ನಿ ವಾಯು ಆದಿತ್ಯ ಅಂತ ಈ ತರ ಚಿಂತನೆ ಮಾಡೋದು ಇದನ್ನೇ ಮಾಡ್ತಾ ಇದ್ದಾರೆ. ಹಂಸ ಶುಚಿ ಶಟ್ ಎಂಬುದನ್ನೇ ಈ ತರ ಉಪಾಸನೆ ಅವ್ರು ಮಾಡ್ತಾ ಇದ್ದಾರೆ. ಹಿಂದೆ ದಾಸರು ಇದನ್ನ ಹೇಳ್ತಾರ ನಮ್ಗೆ, 11th-12th ಸಂಧಿಯಲ್ಲಿ ಇದು ಬರುತ್ತೆ, ವಾಮನ ಅಂಬ ಉಪಾಸನೆ ಬಂದು ಕಣ್ಣಲ್ಲಿ ಮಾಡಬೇಕು ಅಂತ ಇದನ್ನೇ ಶುಚಿ ಶಟ್ ಅಂತ ಅಲ್ಲಿ ಚಿಂತನೆಯನ್ನ ಹೇಳ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬಂದು ಎಲ್ಲಿ ಇದ್ದಾನೆ ಮತ್ತು ಇನ್ನೊಂದು ಹೇಳ್ತಾರೆ, ಈ ಶುಚಿ ಶಟ್ ಇಲ್ಲಿ ಮಾತ್ರ ಇಲ್ಲ, ವಾಕ್ನಿಂದ ಆ ಪ್ರಾಣಾಯಾಮ ಮತ್ತು ಕಣ್ಣು ಈ ಮೂಲಕವಾಗಿ ಒಂದು ಗುರು ಶಿಷ್ಯ ಸಂಬಂಧ. ಆ ಕಾಲದಲ್ಲಿ ಗುರು ಶಿಷ್ಯರು ಅಂದ್ರೆ ಒಂದು ಹತ್ರ ಕೂಡಿಸಿಟ್ಕೊಂಡು ಉಪದೇಶ ರೀತಿಯಿಂದ ಹೇಳ್ಕೊಡೋರು, ಕಣ್ಣಿನಿಂದ ಹೇಳ್ಕೊಡೋರು ಅದು ಹೇಳ್ತಾರೆ. ಕಣ್ಣಿನಿಂದ ನಾವು ಹೇಳ್ತೀವಲ್ಲ, ರಾಯರ್ ನೋಡಿದ ರಾಯರೇ ನಿಮ್ಮ ದೃಷ್ಟಿ ನಮ್ಮ ಮೇಲೆ ಬಿದ್ರೂ ಸಾಕುಪ್ಪ ಅಂತ ಸ್ವಾಮಿಗಳು ಬಂದ್ರು ಅದೇ ಹೇಳ್ತೀವಿ, ನಿಮ್ಮ ಅವ್ರ ದೃಷ್ಟಿ ನನ್ನ ಮೇಲೆ ಬಿತ್ತು ಅಂತ ನಾವು ಹೇಳ್ತೀವಲ್ಲ. ಸೊ ಕಣ್ಣಿನಿಂದ ಸೊ ಗುರು ಶಿಷ್ಯ ಸಂಬಂಧ ಇಲ್ಲಿನೂ ಶುಚಿ ಶಟ್ ಅಂಬೋ ಹೆಸರಿನಿಂದ ವಾಯುದೇವರಲ್ಲಿ ಹಂಸನಾಮಕ ಭಗವಂತ ಇದ್ದು ನಮಗೆ ಆ ಒಂದು ಜ್ಞಾನವನ್ನು ಕೊಡ್ತಾರ ಅಂತ ಇಲ್ಲಿ ಹೇಳ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಏನು, ಹಂಸ ಶುಚಿ ಶಟ್ ಇದಾಯ್ತು. ಹಂಸನಾಮಕ ಭಗವಂತ ಶುಚಿ ಶಟ್ ಎಂಬ ವಾಯುದೇವರಲ್ಲಿ ಇದ್ದಾನೆ, ಮತ್ತು ಈ ವಾಯುದೇವರು ಬೇರೆ ಬೇರೆ ಸ್ಥಾನವನ್ನ ಹೇಳ್ತಾ ಬರ್ತೀವಿ. ಇದನ್ನ ಇಟ್ಕೋಬೇಕು, ಹಂಸ ಶುಚಿ ಶಟ್ ಇಟ್ಕೋಬೇಕು. ಆಮೇಲೆ ಈ ವಾಯುದೇವರಲ್ಲಿ ಇನ್ನು ಎಲ್ಲೆಲ್ಲ ಇಲ್ಲ ಇದ್ದಾನೆ ಅಂತ ಹೇಳುವಾಗ ಹೇಳ್ತಾರೆ, ವಸು ಅಂತರಿಕ್ಷ ಅಂತ. ಇವಾಗ ಸ್ಪೆಸಿಫಿಕ್ ಆಗಿ ಹೃದಯದಲ್ಲಿ ಇದ್ದಾನೆ ಅಂತ ನೋಡಿದೀವಿ. ಇನ್ನೊಂದು ಹೇಳ್ತಾರೆ, ಇದೇ ಹೃದಯದಲ್ಲಿ ಇನ್ನೊಂದು ರೂಪದಿಂದಲೂ ಇವನು ಇದ್ದಾನೆ ಅಂತ ಹೇಳ್ತಾರೆ. ಏನು ಅಂದ್ರೆ ಅವನು ಅಂತರಿಕ್ಷ ಅಂತ ಕರೀತಾರೆ. ಅಂತರಿಕ್ಷ ಅಂದ್ರೆ ನಾವು ಸುಮಾರಾಗಿ ಅಂತರಿಕ್ಷ ಅಂದ್ರೆ ಈ ಭೂಮಿ ಮತ್ತು ಸ್ವರ್ಗಕ್ಕೆ ಇನ್ ಬಿಟ್ವೀನ್ ಇರುವಂತ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ, ಅದಕ್ಕೆ ಅಂತರಿಕ್ಷ, ಇಟ್ಸ್ ಅ ಕನೆಕ್ಟರ್ ಅಂತರಿಕ್ಷ ಅಂತ ಹೇಳ್ತೀವಿ. ಆ ಅಂತರಿಕ್ಷದಲ್ಲಿ ವಾಸ ಮಾಡಿ ಇರ್ತಾನೆ ಅಂತ ಒಂದು ಅರ್ಥ. ಬಟ್ ನಮ್ಗೆ ಬೇಕಾದ್ದು ನಮ್ಮ ದೇಹದಲ್ಲಿ ಎಲ್ಲಿ ಇದ್ದಾನೆ, ನಾವು ಚಿಂತನೆ ಅಲ್ಲಿ ತಾನೆ ನಾವು ಕರಿತಾ ಇದ್ದೀವಿ ಅವನ್ನ. ಸೊ ಇಲ್ಲಿ ಏನು ಅಂತರಿಕ್ಷ ಏನು ಅಂದ್ರೆ, ಅಂತರಿಕ್ಷ ಅಂಬೋದು ಇಲ್ಲಿ ಹೇಳ್ತಾರ ಹೃದಯಾಕಾಶ. ಅಂತರಿಕ್ಷ ಅಂಬೋದನ್ನ ಆಕಾಶ ಅಂತ ಇಟ್ಟುಕೊಂಡು ಹೃದಯಾಕಾಶ ಅಂತ ಹೇಳ್ತಾರೆ. ಅಂದ್ರೆ ಮುಂಚೆ ನಾವು ನೋಡಿದ್ದು ಹೃದಯದಲ್ಲಿ ಬಂದು ಕೂಡಿಸಿಟ್ಕೊಂಡಿವಿ, ಇವಾಗ ಹೃತ್ಕಮಲ ಮಧ್ಯದಲ್ಲಿ ಆ ಒಂದು ಚಿಕ್ಕ ಸೂಜಿ ಮನೆಯಂತೆ ಒಂದು ಆಕಾಶ ಇದಂತೆ, ಆ ಆಕಾಶದಲ್ಲಿ ಅದು ಅಂತರಿಕ್ಷ ಅಂತ ಕರೀತಾರೆ. ಆ ಆಕಾಶದಲ್ಲಿ ಅವನು ವಸು ಅಂಬೋ ಹೆಸರನ್ನಂತ ಇದ್ದಾನೆ. ಏನಿದು ವಸು, ವಾಯುದೇವರಲ್ಲೇ ಇರುವಂತ ರೂಪಗಳು ಎಲ್ಲವೂ ವಸು ಅಂತ ಯಾಕೆ ಹೆಸರು ಇವನಿಗೆ ಅಂತ ಹೇಳುವಾಗ, ವಸು ಅಂಬೋ ಶಬ್ದಕ್ಕೆ ಇದ್ದಾನೆ ಅಂತ ಒಂದು ಅರ್ಥ. ವಸು ವಾಸ ಮಾಡಿ ಇದ್ದಾನೆ ಅಂತ, ವಾಸ ಮಾಡಿ ಇದ್ದು ಏನು ಮಾಡ್ತಾ ಇದ್ದಾನೆ ಅವನಿಗೆ, ನಮ್ಗೆ ಬೇಕಾದ್ದು ನಮ್ಗೆ ಒಂದು ಅನುಗ್ರಹ ಬೇಕು. ಯಾವ ರೀತಿಯಿಂದ ಅನುಗ್ರಹ ಮಾಡ್ತಾ ಇದ್ದ ಅಂದ್ರೆ ವಸು ಅಂತಾನೆ. ವಸು ಅಂದ್ರೆ ಏನು ಅಂದ್ರೆ ಅದನ್ನ ಹೇಳ್ತಾರೆ, ವ ಅಂದ್ರೆ ವರ ಶ್ರೇಷ್ಠವಾದ, ಸು ಅಂದ್ರೆ ಸುಖ, ಶ್ರೇಷ್ಠವಾದ ಸುಖವನ್ನ ಕೊಡ್ಲಕ್ಕೆ ಈ ಹೃದಯದಲ್ಲಿ ಹೃದಯಾಕಾಶದಲ್ಲಿ ಹೃದಯದ ಆಕಾಶದಲ್ಲಿ ಬಂದು ಕೂತಿದ್ದಾನೆ ಅಂತ ಸಮುದ್ರ ಇದೆ ಉಪನಿಷತ್ತುಗಳಲ್ಲಿನೂ ಬರುತ್ತೆ. ಅಂತ ಸಮುದ್ರ ಅಂತ ಇದನ್ನ ಕರೀತಾರೆ, ಒಳಗಿರುವಂತ ಸಮುದ್ರ. ಏನು ಆಕಾಶ ಅಂತ ಹೇಳ್ತಾರೆ ಇಲ್ಲಿ, ಸಮುದ್ರ ಅಂತ ಹೇಳ್ತಾರಂದ್ರೆ ಶಾಸ್ತ್ರದಲ್ಲಿ ಸಮುದ್ರ ಮತ್ತು ಆಕಾಶ ಅಂಬೋದನ್ನ ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ತಾ ಹೋಗ್ತಾರೆ. ಯಾಕೆ ಅಂದ್ರೆ ಆ ಒಂದು ಗುಣವನ್ನ ತಗೊಳ್ತಾರೆ. ದೇ ಡೋಂಟ್ ಟೇಕ್ ಲಿಟ್ರಲಿ ಆಕಾಶ ಅಂದ್ರೆ ಸ್ಕೈ, ಸ್ಪೇಸ್ ಅಂತ ತಕೊಂಡು, ಸಮುದ್ರ ಅಂದ್ರೆ ನೀರು ಅಂತ ತಕೊಳ್ಳಲ್ಲ. ಆಕಾಶದ ಗುಣ ಏನು ಅಂದ್ರೆ ಅದಕ್ಕೆ ಬ್ಲೂ ಕಲರ್ ಕೊಡ್ತೀವಲ್ಲ, ಎರಡಕ್ಕೇನು ಬ್ಲೂ ಕಲರ್ ಕೊಡ್ತೀವಿ ಅಂದ್ರೆ ಡಾರ್ಕ್ ಬ್ಲೂ ಕೊಡ್ತೀವಿ. ಡಾರ್ಕ್ ಬ್ಲೂ ಶ್ಯಾಮವರ್ಣ ಎಲ್ಲೆಲ್ಲಿ ಬರುತ್ತೋ ಅದು ಜಸ್ಟ್ ನಾಟ್ ದ ಕಲರ್, ಆ ಕ್ವಾಲಿಟಿ ಹೇಳುತ್ತೆ. ಏನು ಕ್ವಾಲಿಟಿ ಅಂದ್ರೆ ಅದು ಅನಂತತ್ವ ಹೇಳುತ್ತೆ. ಆಕಾಶ ಬ್ಲೂ ಆಗಿ ನೋಡಿದ್ರೆ ಅದಕ್ಕೆ ಸೀಮೆ ಎಲ್ಲಿ ಇದೆ ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ, ಅನಂತವಾಗಿರುತ್ತೆ. ಸಮುದ್ರದಲ್ಲಿ ನೀರು ಬ್ಲೂ ಅಂದ್ರೆ ಅನಂತತ್ವವನ್ನ ಹೇಳುತ್ತೆ. ಸೊ ಅದನ್ನ ಹೇಳ್ತಾರೆ ಅಂತ ಸಮುದ್ರ ಅಂತ. ಒಳಗೆ ಇರುವಂತ ಈ ಒಂದು ಸಮುದ್ರದಲ್ಲಿ, ಇಲ್ಲಿ ನಮ್ಮ ಆಕಾಶ ಹೃದಯಾಕಾಶದಲ್ಲಿ ಅವನು ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಇದನ್ನ ವಸು ಅಂತ ಕರೀತಾರೆ. ಇವನು ನಮ್ಗೆ ವರ ಶ್ರೇಷ್ಠ. ಇವಾಗ ಸುಖ ಸಿಕ್ಕತಾ ಇದೆ, ಇವಾಗ ಸಿಕ್ಕುವಂತ ಸುಖ ಅದು ಮನಸ್ಸಿನ ವಿಕಾರ. ನಿಜವಾದ ಸುಖ ಇಲ್ಲ, ಮನಸ್ಸು ಇಷ್ಟವಾದನ್ನ ಸುಖ ಅಂತ ತಿಳ್ಕೊಳ್ಳುತ್ತೆ, ದುಃಖವಾದದ್ದನ್ನ ಕಷ್ಟ ಅಂತ ತಿಳ್ಕೊಳ್ತಾ ಇದೆ ಅಷ್ಟೇ ಹೊರತು ನಿಜವಾದ ಸುಖ ನಿಜವಾದ ದುಃಖ ಅಂಬೋದು ಇಲ್ಲ. ಈ ಮನಸ್ಸು ಜಡ ಮನಸ್ಸು ಇದು ಸಂಸಾರದಲ್ಲಿ ಇಲ್ಲ. ನಮಗೆ ಬೇಕಾದ್ದು ವರ ಅಂದ್ರೆ ಶ್ರೇಷ್ಠವಾದ ಈ ಒಂದು ಸುಖ ಬೇಕು. ಸೊ ಅದಕ್ಕೆ ವಸು ವಸು ಅಂತ ಕಳಿಸ್ತಾರೆ. ಸೊ ಹೃದಯದಲ್ಲಿ ವಿಶೇಷವಾಗಿ ಈ ಒಂದು ಉಪಾಸನೆಯನ್ನ ಮಾಡಬೇಕು, ವಸು ಅಂತ ಮಾಡಬೇಕು. ಇದೇ ಹಂಸ ಶುಚಿ ಷಟ್ ಅಂಬೋವನನ್ನೇ ಕಣ್ಣಲ್ಲಿ ವಾಮನ ಅಂತ ಚಿಂತನೆ ಮಾಡಿದ್ದೀವಿ, ಇಲ್ಲಿ ಬರುವಾಗ ನಮ್ಗೆ ವಸು ಅಂತ ಚಿಂತನೆ ಮಾಡಿದ್ದೀವಿ. ಅದೇ ಹಂಸ ಶುಚಿ ಷತ್ ವಸು ಅಂತರಿಕ್ಷ ಹೋತ ವೇದಿಷತ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳುವಾಗ ಹೋತ ವೇದಿಷತ್ ಅಂತ ಹೇಳ್ತಾರೆ. ಹೋತ ಅಂದ್ರೆ ಏನು? ಹೋತ ಅಂದ್ರೆ ಹೋತ ವೇದಿಷತ್ ವೇದಿಷತ್. ನೆಕ್ಸ್ಟ್ ಪ್ಲೇಸ್ ಏನ್ ಹೇಳ್ತಾರೆ? ಫಸ್ಟ್ ಕೇಳಿದ್ದು ಶುಚಿಷತ್ ಅಲ್ಲಿ ಹಂಸ ಅಂಬೋದು. ಶುಚಿಷಟ್ ಅಂಬೋನು ಅಧಿಷ್ಠಾನ ಅಧಿಷ್ಠೇಯ ದೇವರು ಬಂದು ಹಂಸ ಅಂತ ಹೇಳಿದ್ರು. ನೆಕ್ಸ್ಟ್ ಬಂದು ಅಂತರಿಕ್ಷ ಅಂತ ಹೇಳಿ ಅಲ್ಲಿ ಇರುವವನು ವಸು ಅಂತ ಹೇಳಿದ್ರು. ಇವಾಗ ಮೂರನೇ ಸ್ಥಾನ ಬಂದು ವೇದಿಷತ್ ವೇದಿಕೆ ಅಂತ ಹೇಳ್ತೀವಿ. ವೇದಿಕೆ ಅಂದ್ರೆ ಏನು ಅಂದ್ರೆ ಈ ಹೋಮ ಹವನಗಳೆಲ್ಲ ಮಾಡ್ತೀವಲ್ಲ ಅದಕ್ಕೆ ವೇದಿಕೆ ಅಂತ ಹೇಳ್ತೇವೆ, ವೇದಿಷತ್ ಅಂತ ಹೇಳ್ತಾರೆ. ಈ ವೇದಿಷತ್ಲಿ ಇರುವಂತ ರೂಪ ಏನು ಅಂದ್ರೆ ಹೇಳ್ತಾರೆ ಹೋತ ಅಂತ. ಹೋತ ಅಂಬೋ ರೂಪದಿಂದ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಇದು ಹೊರಗೆ ಆಗತ್ತೆ, ಹೋಮ ಹವನ ಹೊರಗೆ ಆಗ್ತಾ ಇದ್ದಾರೆ. ಅದ್ರಲ್ಲಿ ಹಾಕುವಂತ ಹವಿಸುಗಳು, ಹವಿಸು ಹೋತ ಏನು ಹೋಮಿಸಲ್ಪಡುವಂತ ವಸ್ತು, ಹೋಮ ಮಾಡುವಂತ ಅಗ್ನಿಕುಂಡ ಅದ್ರಲ್ಲಿ ಹೋಮಿಸುವಂತದ್ದು ಹೋತ. ವೇದಿಷತ್ ಹೋತ ದೇ ಗೋ ಟುಗೆದರ್. ಇದು ಎರಡಲ್ಲಿನು ಭಗವಂತ ಇದ್ದಾನೆ. ಈ ವೇದಿಷತ್ಲಿ ಹೋತ ಅಂಬೋ ಹೆಸರನಂದ ಆ ವೇದಿಷತ್ ಆ ಒಂದು ಹೋಮ ಕುಂಡದಲ್ಲಿ ಅವನು ಇದ್ದಾನೆ ಅಂತ ಹೇಳಿ. ಇಲ್ಲಿ ಏನು ಹೋಮ ಕುಂಡಗಳು ಅಂದ್ರೆ ಹಿಂದೆ ನಮ್ ವಿಸ್ತಾರವಾಗಿ ನೋಡಿದ್ದೀವಿ ನಮ್ಮ ಇಂದ್ರಿಯಗಳು ಒಂದೊಂದು ಗೋಳಕಗಳೇ ಅಂತ ಹೇಳಿ, ಗೋಳಕಗಳು ಅಲ್ಲಿ ಇರುವಂತ ಇಂದ್ರಿಯಗಳು ಅಂತ ಅಲ್ಲೇ ಹೇಳಿದ್ದಾರೆ. ಸೊ ಅದನ್ನೇ ಇಟ್ಕೊಳ್ತಾರೆ. ಇಲ್ಲಿ ಬಂದು ಎಲ್ಲ ಹೋತ ಅಂಬೋದಿಂದ ಇಂದ್ರಿಯಗಳು ಅಂತ, ಎಲ್ಲಾ ಇಂದ್ರಿಯಗಳು ಅಂತ ತಗೊಳ್ತಾರೆ. ಹೊರಗೆ ಹೋತ ಅಂದ್ರೆ ಏನು? ಹೋತ ಅಂದ್ರೆ ಹೋಮಿಸಲ್ಪಡುವಂತ ವಸ್ತು. ಮುಂದೇನ ಅಂದ್ರೆ ಇಲ್ಲ, ಅಲ್ಲಿ ಹೋಮಿಸಲ್ಪಡುವ ವಸ್ತುಗಳು ಮತ್ತು ಅದನ್ನ ಹೋಮ ಮಾಡಿಸುವ ಋತ್ವಿಕರು ಇರ್ತಾರೆ. ಒಂದು ಸೆಟ್ ಆಫ್ 16 ಪೀಪಲ್ ಇರ್ತಾರೆ, ಪ್ಲಸ್ ಯಜಮಾನ ಇರ್ತಾನೆ. ಅವ್ರ ಮೂಲಕವಾಗಿ ಆ ಹವಿಸನ್ನ ತೆಗೆದು ಅಲ್ಲಿ ಹಾಕುವಂತ ಕೆಲಸ. ಇಲ್ಲಿ ಏನು ಕೆಲಸ ಅಂದ್ರೆ ನಾವೇ ಯಜಮಾನರು, ನಮ್ಮಿಂದ ದೇವರು ಮಾಡಿಸ್ಬೇಕು. ಏನು ಮಾಡಿಸ್ಬೇಕಂದ್ರೆ ಆ ನೆನಪನ್ನ ಕೊಟ್ಟು ಇಲ್ಲಿ ಇಂದ್ರಿಯಗಳು ಅಂಬೋದು ವೇದಿಕೆಗಳಾಗತ್ತೆ, ಆಮೇಲೆ ಗೋಳಕಗಳು ಅಂಬೋದು ವೇದಿಕೆ ಆಗತ್ತೆ. ಆ ಇಂದ್ರಿಯಿಂದ ನಾವು ಮಾಡುವಂತ ಈ ವಿಷಯಗಳೆಲ್ಲ ಇರತ್ತಲ್ಲ, ಅದನ್ನ ನಾವು ಹೋಮ ಮಾಡಬೇಕು. ಇಂದ್ರಿಯಗಳ ಮೂಲಕ ಕಣ್ಣಿನಿಂದ ನೋಡೋದು ಅಂಬೋ ಒಂದು ಹೋಮ, ಕಿವಿಯಿಂದ ಕೇಳೋದು ಅಂಬೋ ಒಂದು ಹವಿಸು. ಸೊ ಹೀಗೆ ಒಂದೊಂದನ್ನು ಒಂದೊಂದು ಹೋತ ಅಂತ ಅದನ್ನ ಇಟ್ಟುಕೊಂಡು ನಾವು ಮಾಡಬೇಕು ಅಂತಾರೆ. ಸೊ ಇಲ್ಲಿ ಹೇಳುವಾಗ ಯಾವ ರೀತಿಯಿಂದ ಹೊರಗೆ ಹೋಮ ಮಾಡ್ತಾರೆ? ಹೋಮ ಮಾಡುವಾಗ ಯಾವರೇ ಮಾಡಿದ್ರು ಆ ಕಾಲದಲ್ಲಿ ಅಗ್ನಿ ಕುಂಡಗಳನ್ನ ನಿರ್ಮಾಣ ಮಾಡುವಾಗ ಫಸ್ಟ್ ಮಾಡೋದು ಉತ್ತರ ವೇದಿ ಅಂತ ಮಾಡ್ತಾರಂತ. ಉತ್ತರ ವೇದಿ ಅಂತ ಫಸ್ಟ್ ಒಂದು ಹೋಮಕುಂಡದಲ್ಲಿ ಫಸ್ಟ್ ಮಾಡಬೇಕಾದ ಒಂದು 5 ಮುಖದ ಹೋಮಗಳು ಮಾಡ್ಬೇಕಂತ. ಅದ್ ಯಾರಿಗೆ ಮಾಡ್ತಾರಂದ್ರೆ ಈ ಐದು ಮುಖದಿಂದ ಭಗವಂತನ ಐದು ರೂಪಗಳನ್ನ ಮಾಡ್ತಾಳಂತೆ. ಇದು ನಮ್ಗೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣನೇ ಬರುತ್ತೆ. ಇಲ್ಲಿ ಬಂದು ಯಜ್ಞ, ಯಜ್ಞ ಪುರುಷ, ಯಜ್ಞೇಶ್ವರ, ಯಜ್ಞ ಭಾವನ, ಯಜ್ಞ ಭೋಕ್ತ ಅಂತ ಬರುತ್ತೆ. ಈ ಯಜ್ಞ ಭೋಕ್ತ ಎಂಬುದನ್ನೇ ನಾವು ನ್ಯಾಸ ಮಾಡ್ಕೊಳ್ಳೋವಾಗ, ಅಂಗನ್ಯಾಸ ಇದೆಲ್ಲ ಗುರುಮಂತ್ರದಲ್ಲಿ ಮಾಡ್ಕೋವಾಗ ನಾವು ಆ ಒಂದು ವಶತ್ಕಾರದಿಂದ ಮಾಡ್ಕೊಳ್ತೀವಿ. ಶಿಕಾಯಿ ವಶತ್ಕಾರದಿಂದ ನಾವು ಮಾಡ್ಕೊಳ್ತೀವಿ. ಇದನ್ನೇ ಯಜ್ಞ, ಅದಕ್ಕೆ ಏನರ್ಥ ಅಂದ್ರೆ ಭೋಕ್ತ ಅಂತ. ಯಜ್ಞ ಭೋಕ್ತ ಇದು ಅದು ಹೇಳುವ ಮೂಲಕವಾಗ ಈ ನಾಲ್ಕು ಬಂದ್ಬಿಡುತ್ತೆ. ಯಜ್ಞ ಭೋಕ್ತ ಅಂತ ಇಟ್ಕೊಳ್ಳೋದಕ್ಕೆ ವಶಕ್ ಅಂತ ಮಾಡ್ತೀವಿ. ಸೊ ಇಲ್ಲಿ ಈ ಐದನ್ನ ಅವ್ರು ಮಾಡ್ತಾರೆ. ಅದೇ ಇದು ನಮ್ಮ ದೇಹದಲ್ಲಿ ಎಲ್ಲಿ ಮಾಡ್ತೀವಿ ಐದನ್ನ ಅಂದ್ರೆ ಪಂಚೇಂದ್ರಿಯಲ್ಲಿ ಮೇಯ್ನ್ ಆಗಿ ಮಾಡ್ತೀವಿ. ಉಳಿದ ಇಂದ್ರಿಯಗಳನ್ನ ಇದ್ರೂ ಪಂಚ ಜ್ಞಾನೇಂದ್ರಿಯ ಮೂಲಕವಾಗಿ ನಾವು ಮಾಡುವಂತ ಈ ಒಂದು ವೇದಿಷಟ್ ಎಂಬುದಲ್ಲಿ ಹೋತ ಅನ್ಬೋ ಹೆಸರನಂದ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡ್ಬೇಕು. ಭಗವಂತನನ್ನ ಹಾಗೆ ಕರಿಬೇಕಂತ. ಇಲ್ಲಿ ಏನು ರೂಪವನ್ನ ಕರೆಯೋದು ಅಂದ್ರೆ ಇಲ್ಲಿ ಹೇಳ್ತಾರೆ ಋಷಿಕೇಶ. ಇದು ಹರಿಕಾಂಸಾರದಲ್ಲೇ ಬರುತ್ತೆ. ಋಷಿಕೇಶ ಎಂಬೋ ರೂಪದಿಂದ ಈ ಒಂದು ಹೋತ ಎಂಬುದು ಋಷಿಕೇಶ. ಹೋತ ಅಂತ ಇಲ್ಲಿ ಹೇಳೋದು ಋಷಿಕೇಶ ರೂಪವನ್ನ ಆ ಇಂದ್ರಿಯಗಳಲ್ಲಿ ಹೋಮ ಮಾಡುವ ಇಂದ್ರಿಯಗಳಿಂದ ಯಾರು ಏನೇ ನೋಡೋ ಕೆಲಸ ಏನು ಮಾಡ್ತೀವೋ, ಇಂದ್ರಿಯಗಳನ್ನ ಬಳಸಿ ಏನೇನು ಮಾಡ್ತೀವೋ ಅದೆಲ್ಲ ಒಂದು ಹೋಮ ಅಂತ ಚಿಂತನೆ ಮಾಡಿ ಅಲ್ಲಿ ಋಷಿಕೇಶ ರೂಪವನ್ನ ನೋಡಬೇಕು. ಸೊ ಹೀಗೆ ಈ ಒಂದು ನಾಲ್ಕು ಫಸ್ಟ್ ಬಂದು ಎಂಟು ರೂಪ, 18 ರೂಪದಲ್ಲಿ ಎಂಟು ರೂಪವನ್ನ ಫಸ್ಟ್ ಹೇಳ್ತಾರೆ. ಈ ಎಂಟು ರೂಪಗಳು ಎಲ್ಲಾ ಕಡೆಯೂ ಇರುವಂತ ಈ ಒಂದು ಒಳಗೆ ಇರುವಂತ ಈ ರೂಪಗಳನ್ನ ಫಸ್ಟ್ ಹೇಳ್ತಾ ಇದ್ದಾರೆ. ನಾಲ್ಕು ಸ್ಥಾನದಲ್ಲಿ, ನಾಲ್ಕು ಸ್ಥಾನ ಬಂದು ವಾಯು, ಅಂತರಿಕ್ಷ, ವೇದಿಕೆ ಮತ್ತು ಮೂರೇ ಹೇಳಿದ್ದೇನೆ. ಓಕೆ, ವಾಯು, ಅಂತರಿಕ್ಷ, ವೇದಿಕೆ ಮೂರೇ ಹೇಳಿದ್ದೆ. ಇಲ್ಲಿ ದೇವರನ್ನ ಹೀಗೆ ನಾವು ಚಿಂತನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಉಳಿದದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ನಮ್ಮಲ್ಲಿ ಕೃಷ್ಣಾರ್ಪಣ ಮಸ್ತು.